ஆதமடிப்படையம் குருநாமம் ஸ்மரேன் பரிஷத்து வித்தியர்த்த பூஜ மதசாஸ்திரவாத சர்வம் ஸ்ரீனிவாச ஆச்சாரியா ஸ்வாகத கொடுத்த ஆச்சாரியர்கள் பாகவத சாரவந்தாதிரி பிரம்மோபதய பிரகரணம்
ஸ்ரீகுருப்யோ நம ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணாதேவ நிவஸ்த க்ரஹ விக்ரஹம் விருந்தாவன கதம் வந்தே பிரம்ம ருத்ரேந்திர வந்திதம் ஸ்வாந்தஸ்தானந்த ஷய்யாய பூர்ண ஜான ரசாம்னசே உத்துங்க பாக்தரங்காய மத்வதுப்தார்த்தயே நம. குருமகில குணஜம் சத்குணைகாபிவாசம் சமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்தூத கஷ்டம் ஹயமுகபத நிஷ்டம் மாம் பஜந்து ப்ரபன்னா. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே. நீராகராட்சிதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குரும் நம. ப்ரஹ்மச்சரிய ஹரிப்ரீதி சுவித்யா பாதசாலின இஷ்டதான் கஷ்டஹர்த்ருன்னஹ வித்யாமான்யான் மனின்னும. வாதிராஜ பதத்வந்த்வா வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனஃ சத்யம் விஷ்ணுதீர்த்த பிரசாதத்தஹ சர்வே காமா பவந்தேவ சமதோ பிம்ப சந்நிதௌ. சிந்தாமணிம் சுபக்தானாம் கல்பவக்ஷம் ச காமதம் ஸ்வாமினம் த்வாம் ரகு பிரேம தீர்த்தம் வந்தேக்கியதீஷ்டதம். அஜ்ஞானதிமிரச்சேதம் புத்தி சம்பத்ததாயகம் விஜ்ஞான விமலம் சாந்தம் விஜயாக்ஷ குரும் பஜே. ஸ்ரீ குருப்யோ நம ஹரி ஓம். ஓம் நம பரஸ்மை புருஷாய பூயசே சதுத்பவஸ்தான நிரோத லீலயா கிரஹீத சக்தி கிருதயாய தேஹினாம் அந்தத்ருவாயானுபலப்ய வர்த்மனே. ಬಿಂಬೋಪಾಸಕ ಗುರು ಪ್ರಾಪ್ತ ಪ್ರಕರಣ ಪೂರ್ಣ ಆಗಿತ್ತು. ನಂತರ ಅಧ್ಯಾತ್ಮ ಪ್ರಕರಣ ಯಶಾತ್ಮಬುದ್ಧಿ ಕುಣಪೆ ತ್ರಿಧಾತುಕೆ ಸ್ವಧೀಹಿ ತರತ್ತರಾದಿಷು ಭೌಮ ಇಜ್ಜದೀಹಿ ಯತ್ತೀರ್ಥಬುದ್ಧಿ ಸಲಿಲೆ ನ ಕರ್ಹಿಚಿತ್ ಜನೇಶು ಅಭಿಜ್ಞೇಶು ಸಯೇವ ಗೋಖರಃ. ಬಿಂಬೋಪಾಸಕ ಗುರು ಪ್ರಾಪ್ತಿ ಪ್ರಕರಣ ಕೊನೆಯಲ್ಲಿ ಹೇಳಿದ್ದು, ಯಾರಿಗಾದರೆ ಆತ್ಮಬುದ್ಧಿ ಕುಣಪೆ ತ್ರಿಧಾತುಕೆ, ಈ ಶರೀರ, ಈ ಶರೀರ ಎಂಥದ್ದು ಅಂದರೆ ವಾತ ಪಿತ್ತ ಕಫ ಮೂರು ಧಾತುಗಳಿಂದ ಕೂಡಿರತಕ್ಕಂಥ ಕುಣಪೆ. ಈ ಶರೀರದಲ್ಲಿ ಯಾರಿಗೆ ಆತ್ಮಬುದ್ಧಿ ಅರ್ಥ ಈ ಶರೀರವನ್ನು ನೋಡಿದ ಕೂಡಲೇ ನಾನು ನಾನು ಅಂತ ಭಾವನೆ ಯಾರಿಗೆ ಬರ್ತಾ ಇದೆಯೋ, ಯಾರಿಗೆ ಬರುತ್ತೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ನಮಗೇ ಬರ್ತಾ ಇದೆ, ಬಾಯಿಂದ ಹೇಳೋದೇನೋ ಶರೀರ ಬೇರೆ, ನಾವು ಒಂದು ಹೇಳುತ್ತೇವೆ ಜೀವ ಜೀವಕ್ಕೆ ಭೇದ ಸರ್ವತ್ರ, ಜೀವ ಜಡಕ್ಕೆ ಭೇದ ಅಂತ ಹೇಳಿದಾಗ ಆ ಜಡ ಅಂದ್ರೆ ಯಾವುದು ಅಂತ ತಲೆಯಲ್ಲಿ ತಗೊಂಡಾಗ ಜೀವ ಜಡ ಅಂದ್ರೆ ಈ ಟೇಬಲು ಮೈಕು ಇದರಿಂದ ನಾನು ಭಿನ್ನ ಅಂತ ಈ ತರ ಚಿಂತನೆ ಮಾಡ್ತೀವಿ ನಾವು ಜಡಕ್ಕೆ ಜಡಕ್ಕು ಅಂತ ಹೇಳಿದ ಕೂಡಲೇ. ನೋಡಿ ಪಂಚಭೇದ ಎಲ್ಲಿ ನೋಡಬೇಕು ಅಂದ್ರೆ ಹೊರಗೂ ನೋಡಬೇಕು ಒಳಗೂ ನೋಡಬೇಕು. ಜಡ ಜಡಕ್ಕೂ ಭೇದ ಅಂದ್ರೆ ಟೇಬಲ್ಗೂ ಮೈಕ್ಕೂ ಭೇದ ಅಂತ ಆ ಚಿಂತನೆ ಮಾಡುತ್ತೇವೆ. ಇನ್ನ ಜೀವಕ್ಕೂ ಜಡಕ್ಕೂ ಭೇದ ಅಂದ್ರೆ ಹೊರಗಿನ ಜಡಕ್ಕೂ ಜೀವನಿಗೂ ಭೇದ ಅಂತ ನೋಡುತ್ತೇವೆ. ಆದರೆ ಈ ಶರೀರವೇ ಒಂದು ಜಡ ಅಂತ ಎಚ್ಚರ ಬಿಟ್ಟಿರ್ತೇವೆ. ಈ ಶರೀರಕ್ಕೂ ಜಡವಾದ ದೇಹಕ್ಕೂ ಭೇದ ಇದೆ ಅಂತ ಎಚ್ಚರ ಹೋಗಿರುತ್ತೆ. ಹಾಗೆ ಜಡಕ್ಕೂ ಜಡಕ್ಕೂ ಭೇದ ಅಂತ ಹೇಳಿದಾಗ ಪಂಚಭೂತಗಳು ಜಡವೆ, ಪಂಚಭೂತಗಳು ಜಡವೆ, ಜಡವಾದ ಪಂಚಭೂತಗಳು ನಮ್ಮ ಶರೀರದಲ್ಲೇ ಇವೆ. ಈ ಶರೀರ ಪಂಚಭೂತಗಳಿಂದ ನಿರ್ಮಿತವಾದ್ದು. ಆ ಶರೀರದೊಳಗಿರುವ ಭೂತಗಳಿಗೆ ಜಡಕ್ಕೂ ಜಡಕ್ಕೂ ಭೇದ. ಇಡೀ ಶರೀರ ಏನಿದೆ ಇದರಲ್ಲಿ ಮೂರು ಶರೀರಗಳು ಹೆಚ್ಚು ಬಂದಿವೆ ನಮಗೆ. ಯಾವುದು? ಸ್ವರೂಪ ದೇಹ ಅಲ್ಲದೆ ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಮೂರು ಜಡವೆ, ಮೂರು ಜಡವಾದ ದೇಹಗಳೇ. ಆದರೆ ಜಡಕ್ಕೂ ಜಡಕ್ಕೂ ಭೇದ ಇದೆ. ಈ ಶರೀರಕ್ಕೂ ಆ ಶರೀರಕ್ಕೂ ಭೇದ ಇದೆ. ನೋಡಿ, ಜಡಕ್ಕೂ ಜಡಕ್ಕೂ ಭೇದ, ಜೀವ ಜೀವಕ್ಕೂ ಭೇದ ಅಂದ್ರೆ ನಾವು ಎಲ್ಲಿಗೋ ಓಡ್ತೀವಿ, ಪಕ್ಕ ಮನೆಯವರಿಗೂ ನಮಗೂ ಅಂತ ಹೇಳಿ. ನಮ್ಮೊಳಗೇನೆ ತತ್ವಾಭಿಮಾನಿಗಳು 24 ಜನ ಕೂತಿದ್ದಾರೆ, ನಾವು ಕೂತಿದ್ದೇವೆ, ದೈತ್ಯರೆಲ್ಲ ಕೂತಿದ್ದಾರೆ. ನಾವು 24 ಜನ ತತ್ವಾಭಿಮಾನಿಗಳನ್ನು ತಿಳಿಯಲಿಕ್ಕೆ ಕಷ್ಟಪಡುತ್ತೇವೆ. ನಮ್ಮ ಶರೀರದಲ್ಲಿ ಎಷ್ಟು ಜನ ದೇವತೆಗಳಿದ್ದಾರೆ ಅಂದ್ರೆ 36 ಕೋಟಿ ಜನ ದೇವತೆಗಳಿದ್ದಾರೆ. ಇನ್ನ ಸ್ವಲ್ಪ ಜಾಸ್ತಿ ಹೇಳಿದರೆ ವಿಜಯದಾಸರು ಹೇಳುತ್ತಾರೆ ಸುಳಾದಿಯಲ್ಲಿ, 96 ಕೋಟಿ ಜನ ನಮ್ಮಲ್ಲಿದ್ದಾರೆ. 96 ಕೋಟಿ ಜನ ಇದ್ದಾರೆ ನಮ್ಮೊಳಗೇನೆ ಸೂಕ್ಷ್ಮ ರೂಪದಿಂದ. ಒಬ್ಬರಿಗೂ ಒಬ್ಬರಿಗೂ ಭೇದ, ಪ್ರತಿಯೊಬ್ಬರಿಗೂ ಭೇದ 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 ಅಂತ. ಅದಕ್ಕೆ ಯಾರು ಕೇಳಿದ್ರು, ಇವರಿಂದ ಅವರಿಗೆ ಭೇದ, ಅವರಿಂದ ಇವರಿಗೆ ಭೇದ ಅಂತ ಹೇಳ್ತಿರಲ್ಲ, ಭೇದ ಅಂದ್ರೆ ಯಾವುದರಿಂದ ಗೊತ್ತಾಗುತ್ತೆ? ಭೇದ ಅಂಬುದು ಒಬ್ಬ ವ್ಯಕ್ತಿಗೂ ಒಬ್ಬ ವ್ಯಕ್ತಿಗೂ ಮಧ್ಯೆ ಭೇದ ಅಂಬುದು ಹೇಗ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸ್ವರೂಪದಿಂದಲೇನೆ ಭೇದ ಗೊತ್ತಾಗುತ್ತೆ. ಭೇದ ನೋಡಿ, ಇಬ್ಬರಿದ್ದಾರೆ, ಅವರಿಬ್ಬರಲ್ಲಿ ಅವರು ಭೇದ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಇವರು ಅವರಲ್ಲ, ಅವರು ಇವರಲ್ಲ, ಇವರವರಲ್ಲ, ಅವರು ಇವರಲ್ಲ, ಅದೇ ಭೇದ. ಅವಾಗ ಕೇಳ್ತಾರೆ, ಇಬ್ಬರ ಮಧ್ಯೆ ಭೇದ ಇದೆಯೋ ಇಲ್ವೋ? ಭೇದ ಇದೆ. ಎಲ್ಲಿದೆ ಭೇದ ಅಂಬುದು? ಆಕಾಶದಲ್ಲಿ ನೇತಾಡಿದಂತೆ ಇದೆಯಾ? ಅಥವಾ ಎಲ್ಲಿದೆ ಈ ಭೇದ? ಇಬ್ಬರ ಮಧ್ಯೆ ಭೇದ ಅಂದ್ರೆ ಭೇದ ಅಂಬುದು ಇಬ್ಬರಲ್ಲೇ ಇದೆ. ಅಂದರೆ ಈ ಇವನಿಂದ ಭೇದ ಅವನಲ್ಲಿದೆ, ಅವನಿಂದ ಭೇದ ಇವನಲ್ಲಿದೆ. ಭೇದ ಜೀವನ ಸ್ವರೂಪದಲ್ಲೇ ನಿಂತಿದೆ. ಆದ ಕಾರಣ ಇಲ್ಲಿ ಹೇಳುತ್ತಾ ಇದ್ದಾರೆ, ಆತ್ಮಬುದ್ಧಿ ಕುಣಪೆ ತ್ರಿಧಾತುಕೆ, ಈ ಮೂರು ಧಾತುಗಳಿಂದ ತಯಾರಾದ ಈ ಶರೀರದಲ್ಲಿ ಆತ್ಮಬುದ್ಧಿ, ಈ ಶರೀರವೇ ನಾನು ಎಂಬ ಬುದ್ಧಿ. ಇನ್ನ ಸ್ವಧೀಹಿ ಕಲತ್ರಾದಿಷು, ಯಾರಿಗಾದರೆ ಹೆಂಡತಿ ಮಕ್ಕಳು ಇವರೆಲ್ಲ ನೋಡಿದಾಗ ನನ್ನವರು ನನ್ನವರು ಅಂತ ಬುದ್ಧಿ ಬರ್ತಾ ಇದೆಯೋ, ಪಟ್ಟಿ ಮಾಡ್ತಾ ಇದ್ದಾರೆ. ಯಾರಿಗೆ ಶರೀರವನ್ನು ನೋಡಿದ ಕೂಡಲೇ ಈ ಶರೀರ ನಾನು ಅಂತ ಬುದ್ಧಿ ಬರ್ತಾ ಇದೆಯೋ, ಯಾರಿಗೆ ತನ್ನ ಸುತ್ತು ಇರುವ ಹೆಂಡತಿ ಮಕ್ಕಳು ನೋಡಿದ್ರೆ ತನ್ನವರು ಅಂತ ಬುದ್ಧಿ ಬರ್ತಾ ಇದೆಯೋ. ತನ್ನವರು ಅಂದ್ರೆ ಅದರಲ್ಲಿ ಮತ್ತು ಪೋಸ್ಟ್ ಮಾರ್ಟಮ್ ಇದೆ. ಏನದು ಅಂದ್ರೆ, ದೇವರು ಕೊಟ್ಟ ದೇವರು ಭಕ್ತರಿವರೆಲ್ಲ, ಆದ್ದರಿಂದ ನನ್ನವರು. ಬಾಂಧವಾಹ ವಿಷ್ಣು ಭಕ್ತಾಶ್ಚ ಅಂತ ಆ ರೀತಿಯಾದ್ರೆ ಅಡ್ಡಿ ಇಲ್ಲ. ಈ ಶರೀರವನ್ನು ನೋಡಿ ನಾನು ಅಂತ ತಿಳಿದು ಇದಕ್ಕೆ ಸಂಬಂಧಪಟ್ಟವರು ಇವರೆಲ್ಲ ಅಂತ, ಅದಕ್ಕೆ ನನ್ನವರು ಅಂತ ಯಾರು ತಿಳಿಯುತ್ತಾರೋ. ಹಾಗೆ ಭೌಮ ಇಜ್ಜಧೀಹಿ ಹೇಳ್ತಾರೆ, ಭೌಮೆ ಎಲ್ಲಿ ಶಿಲಾದವು ಪ್ರತಿಮಾದವು ಪೂಜ್ಯ ಇತಿ ಧೀಹಿ, ಅಂದರೆ ಸಾಲಗ್ರಾಮ ಪ್ರತಿಮಾ ಇವುಗಳೇ ಪೂಜನೀಯವಾದಂಥದ್ದು. ಜ್ಞಾನಿಗಳಾದವರನ್ನು ನೋಡಿದರೆ ಏನು ಲೆಕ್ಕ ಇರಲ್ಲ, ಮನುಷ್ಯರಲ್ಲಿ ಭಗವಂತನನ್ನ ನೋಡುವ ತಂಟೆಗೆ ಹೋಗಲ್ಲ, ಜ್ಞಾನಿಗಳಲ್ಲಿ ಭಗವಂತನನ್ನ ನೋಡುವಂತಹ ಚರ್ಯೆಗೆ ಹೋಗಲ್ಲ. ಎಷ್ಟು ಹೊತ್ತು ದೇವರು ಅಂದ್ರೆ ಪ್ರತಿಮೆಗಳಲ್ಲಿ ಸಾಲಿಗ್ರಾಮಗಳಲ್ಲೇ ದೇವರನ್ನ ನೋಡೋದು, ಅದು ಬಂದರೂ ಇನ್ನೂ ಜಾಸ್ತಿಯೇ. ಪ್ರತಿಮೆ ಸಾಲಿಗ್ರಾಮಗಳನ್ನೇ ದೇವರು ಅಂತ ನೋಡುತ್ತಾ ಇರೋದು, ಅದೊಂದು ವಿಶೇಷ ಅಲ್ಲಿ ನೋಡಿ. ಅಲ್ಲ, ನಾನು ಹೇಳೋದಲ್ಲ, ಎಷ್ಟು ಸಲ ಬೆಳೆ ಕಳೆಗೆ ಬಂದು ಪ್ರಾಣದೇವರು ರಾಯರು ಇದ್ದಾರಲ್ವಾ, ನಮಸ್ಕಾರ ಮಾಡುತ್ತೀವಲ್ವಾ, ನಮಸ್ಕಾರ ಮಾಡುವಾಗ ಆ ಕಪ್ಪಗಿರುವ ಶಿಲಾ ಪ್ರಾಣದೇವರು ಅದಕ್ಕೆ ಬೆಳ್ಳಿ ಕವಚ ಭಂಗ ಬೆಳ್ಳಿ ಕಣ್ಣು ಎಲ್ಲ ಇಟ್ಟಿರ್ತಾರಲ್ಲ, ಅದನ್ನೇ ನೋಡಿ ಅದಕ್ಕೆ ಪ್ರಾಣದೇವರು ಅಂತ ಎರಡು ಸಲ ನಮಸ್ಕಾರ ಮಾಡಿದ್ದೇವೆ, ಅಥವಾ ಅದು ಪ್ರಾಣದೇವರಲ್ಲ, ಆ ಕಲ್ಲು ಪ್ರಾಣದೇವರಲ್ಲ, ಬೆಳ್ಳಿ ಕವಚ ಕಲ್ಲು ಪ್ರಾಣದೇವರಲ್ಲ, ಅದರೊಳಗೆ ಬೇರೆ ಚೇತನ ಪ್ರಾಣದೇವರಿದ್ದಾರೆ ಎಂಬ ಎಚ್ಚರ ನಮಸ್ಕಾರ ಎಷ್ಟು ಸಲ ಮಾಡುವಾಗ ಬಂತು ಅಂತ ಒಂದು ಸಲ ನೋಡಿಕೊಳ್ಳಿ. ಹೇಳೋದ್ ಬೇಡ, ನೋಡಿಕೊಂಡ್ರೆ ಆಯ್ತು. ಅದಕ್ಕೆ ಹೇಳ್ತಾರೆ ನಾವೆಲ್ಲ, ನಾವು ಪುರಾಣ ಹೇಳೋದ್ರಲ್ಲೂ ಎಕ್ಸ್ಪರ್ಟ್ಗಳು, ನೀವು ಕೇಳೋದ್ರಲ್ಲೂ ಎಕ್ಸ್ಪರ್ಟ್ಗಳು, ಮಾಡೋ ಕಾಲಕ್ಕೆಲ್ಲ ಹೋಗ್ಬಿಟ್ಟಿರುತ್ತೆ. ಅಲ್ಲಿ ಹೋದಾಗ ಆ ಮೂರ್ತಿಗೇನೆ ಪ್ರಾಣದೇವರು ಅಂತ ನಮಸ್ಕಾರ ಮಾಡ್ತೀವಿ, ಆ ಕಪ್ಪು ವೃಂದಾವನಕ್ಕೆ ಇದೇ ರಾಯರು ಅಂತ ನಮಸ್ಕಾರ ಮಾಡ್ತೀವಿ, ಆ ಕಲ್ಲು ರಾಯರ, ಕಲ್ಲು ರಾಘವೇಂದ್ರ ಸ್ವಾಮಿಗಳಲ್ಲ. ಅದಕ್ಕೊಂದು ಬಂಗಾರದ ಕವಚ ಬೆಳ್ಳಿ ಕವಚ ಅದಕ್ಕೊಂದು ದಂಡ ಎಲ್ಲ ಕೊಟ್ಟು ಮೂರ್ತಿ ಕೆತ್ತಿರ್ತೀವಲ್ಲ ಅದು ರಾಯರಲ್ಲ, ಅದರೊಳಗೆ ರಾಯರಿದ್ದಾರೆ, ಚೇತನ ಮೂರ್ತಿ ಇದ್ದಾರೆ. ಹಾಗೆ ಪ್ರಾಣದೇವರು ಒಳಗಿದ್ದಾರೆ, ಚೇತನ ಮೂರ್ತಿ ಅಂತ ಎಚ್ಚರವೇ ಇಲ್ಲದೆ ಪ್ರತಿಮೆಗಳೇ ಸಾಲಿಗ್ರಾಮಗಳೇ ಇವೇ ದೇವರು ಅಂತ ಯಾರಿಗೆ ತಲೆಯಲ್ಲಿ ಕೂತಿರುತ್ತೆ? ನಂತರ ಯತ್ತೀರ್ಥ ಬುದ್ಧಿ ಸಲಿಲೆ, ನೀರೇ ತೀರ್ಥ. ಹೋಗ್ತೀವಿ ಮಧು ಸರೋವರಕ್ಕೋ ಗಂಗಾ ನದಿಗೋ ಯಮುನಾ ನದಿಗೋ ಹೋಗ್ತೀವಿ, ಆ ಜಡವಾದ ನೀರು ಇರುತ್ತಲ್ಲ ಅದೇ ನಮ್ಮನ್ನ ಪವಿತ್ರ ಮಾಡುತ್ತೆ ಅಂತ ಮುಳುಗ್ತೀವಿ. ಅದಕ್ಕೆ ಹೇಳುತ್ತಾರೆ ಆ ಜಡವಾದ ನೀರಲ್ಲಿ ಮುಳುಗಲಿಕ್ಕೆ ಅಷ್ಟು ದೂರ ಖರ್ಚು ಮಾಡ್ಕೊಂಡು ಯಾಕೆ ಹೋಗ್ಬೇಕು, ಮನೆಯಲ್ಲೇ ಬಕೆಟಲ್ಲೇ ಮುಳುಗಿದ್ರೆ ಆಯ್ತಲ್ಲ. ಇದು ಜಡ ಅದು ಜಡ, ಇದಕ್ಕೆಲ್ಲ ತಾಕತ್ ಆ ಜಡಕ್ಕೆಲ್ಲಿ ಬಂತು? ಬಂದಿಲ್ಲ. ಹಾಗಾದ್ರೆ ನಮ್ಮನ್ನು ಪವಿತ್ರ ಮಾಡೋದು ಯಾವುದು ಅಂದ್ರೆ ಆ ಜಡವಾದ ನೀರಲ್ಲ, ಅಲ್ಲಿರುವ ತೀರ್ಥಾಭಿಮಾನಿ ದೇವತೆಗಳು ನಮ್ಮನ್ನ ಪವಿತ್ರ ಮಾಡೋದು, ಅಲ್ಲಿರುವ ಭಗವತ್ ರೂಪ ಪವಿತ್ರ ಮಾಡೋದು. ಅದಕ್ಕೆ ಹೇಳುತ್ತಾರೆ ಜಲದಲ್ಲಿ ದೇವತೆಗಳನ್ನ ದೇವರನ್ನ ಚಿಂತನೆ ಮಾಡದೆ ಬರೀ ಸ್ನಾನ ಮಾಡುತ್ತೇವೆ ಅಂತ ಹೋಗಿ ಗಂಗೆಯಲ್ಲಿ ಮುಳುಗಿದರೆ ಏನು ಅಂತ ಕೇಳುತ್ತಾರೆ ದಾಸರಾಯ. ಅದರಿಂದ ಇಲ್ಲ ಮುಳುಗ್ತೀವಿ ಫಲ ಬರುತ್ತೆ ಅಂದ್ರೆ ಹಾಗಾದ್ರೆ ಮೀನು ಮೊಸಳೆಗಳಿಗೆ ಯಾಕೆ ಬರ್ತಾ ಇಲ್ಲ ಅಂತ, ಅದು ಯಾವಾಗಲೂ ಗಂಗೆಯಲ್ಲೇ ಬಿದ್ದಿರುತ್ತೆ. ಅದಕ್ಕೆ ನಿತ್ಯ ಗಂಗಾ ಸ್ನಾನ ಫಲ ಬರಬೇಕಾ ಅಂದ್ರೆ ಇಲ್ಲ, ಅನುಸಂಧಾನ ಇದ್ರೆ ಮಾತ್ರ ಫಲ, ಇಲ್ಲದಿದ್ರೆ ಇಲ್ಲ ಅಂದ್ರು. ನೋಡಿ ದೇವರಿದ್ರೆ ಸಾಲದು, ನಮ್ಮಲ್ಲಿ ದೇವರ ಎಚ್ಚರ ಇರಬೇಕು. ದೇವರು ಯಾರಲ್ಲಿ ಇಲ್ಲ? ಪಾಕಿಸ್ತಾನದಲ್ಲಿರುವ ಎಲ್ಲರಲ್ಲೂ ಇದ್ದಾರೆ. ಆದರೆ ದೇವರ ಎಚ್ಚರ ಎಷ್ಟು ಜನಕ್ಕಿದೆ ಅವರನ್ನ ಜ್ಞಾನಿಗಳು ಅಂತ ಕರೀತಾರೆ. ಅಂಥ ಜ್ಞಾನಿಗಳಲ್ಲಿ ಭಗವಂತನ ಚಿಂತನೆಯನ್ನು ಮಾಡದೆ ಬರೇ ಪ್ರತಿಮಾ ಸಾಲಿಗ್ರಾಮಗಳಲ್ಲಿ ನೋಡುತ್ತಾ ಹೇಳುತ್ತಾರೆ ನ ಕರ್ಹಿಚಿತ್ ಜನೇಶು ಅಭಿಜ್ಞೇಶು ಅಭಿತಃ ಜಾನಂತೀತಿ ಅಭಿಜ್ಞಾ. ಅಂದರೆ ಭಗವಂತ ನಮ್ಮ ಇಂದ್ರಿಯಗಳಲ್ಲಿ ಸುತ್ತು ಇರುವ ವ್ಯಕ್ತಿಗಳಲ್ಲಿ ಪದಾರ್ಥಗಳಲ್ಲಿ ನಮ್ಮ ಒಳಗು ಹೊರಗು ಸರ್ವತ್ರ ಇದ್ದಾನೆ ಅಂತ ನಿಶ್ಚಯ ಜ್ಞಾನ ಯಾರಿಗಿರುತ್ತೆ ಅವರನ್ನ ಅಭಿಜ್ಞರು ಅಂತ ಕರೀತಾರೆ. ಎಚ್ಚರ, ಭಗವಂತನ ಕಟ್ಟೆಚ್ಚರ, ಸದಾ ನನ್ನ ಜೊತೆಗೆ ಭಗವಂತ ಇದ್ದಾನೆ ಎಂಬ ಎಚ್ಚರ ಯಾರಿಗಿರುತ್ತೆ? ಅದಕ್ಕೆ ಹೇಳುತ್ತಾರೆ ದಾಸರಾಯರು ಒಂದು ಕಡೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ಹೇಳುತ್ತಾರೆ ಅಚ್ಯುತಾಂಘ್ರಿ ನಿಷ್ಠರ ಎದುರುಚ್ಛಾ ಲಾಭ ತುಷ್ಟರ ನಿಶ್ಚಯ ಜ್ಞಾನವಂತರ ಅಂತ ಹೇಳುತ್ತಾರೆ. ಅದ್ಯಾಕ್ರಿ ನಮಗೆಲ್ಲ ನಿಶ್ಚಯ ಜ್ಞಾನ ಇದೆಯಲ್ಲ, ಇಲ್ಲಾಗ ನಾವು ದೇವ್ರ ಪೂಜೆ ಮಾಡ್ತೀವ ಅಂದ್ರೆ ಸ್ವಲ್ಪ ಎದೆ ಮುಟ್ಟಿ ನೋಡಿಕೊಳ್ಳಿ. ದೇವರೊಬ್ಬನಿದ್ದಾನೆ ಎಂಬ ಕಟ್ಟೆಚ್ಚರ ನಮಗೆ ಎಷ್ಟು ಕಾಲ ಇರುತ್ತೆ? ನಮ್ ಜೊತೆಗೇನೆ ದೇವರಿದ್ದಾರೆ ಎಂಬ ಅನುಭವ ನಮಗೆ ಎಷ್ಟು ಕಾಲ ಇರುತ್ತೆ? ಬಂತ ಜನ್ಮದಲ್ಲಿ ಎಂದಾದರೂ ನಮ್ ಜೊತೆಗೆ ದೇವರಿದ್ದಾರೆ ಅಂತ ನಿಮ್ಮ ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ ಅವರಿದ್ದಾರೆ ಎಂಬ ಅನುಭವ ನಿಮಗೆ ಬರುತ್ತಲ್ಲ, ಅದೇ ತರ ನಿಮ್ ಜೊತೆಗೆ ದೇವರಿದ್ದಾರೆ ಎಂಬ ಅನುಭವ ಆ ನಂಬಿಕೆ, ದೃಢವಾದ ನಂಬಿಕೆ ನಮಗೆ ಬಂತ, ಒಂದು ಸಲ ನಾವೇ ವಿಮರ್ಶೆ ಮಾಡಿಕೊಂಡೇ ಗೊತ್ತಾಗುತ್ತೆ. ಅದನ್ನು ಹೇಳುತ್ತಾರೆ, ಅಂಥ ಚಿಂತನೆ ಯಾರಿಗಿಲ್ಲ ಅವರನ್ನ ಜ್ಞಾನಿಗಳು, ನಾನಲ್ಲ ಜ್ಞಾನಿಗಳು ಕರೆದ್ರು. ಏನಂತ, ಸಯೇವ ಗೋಖರಹ ಅಂದ್ರು, ಭೂಮಿಯ ಮೇಲೆ ಬದುಕುವಂತ ಕತ್ತೆ ಅಂತ ಹೇಳಿದ್ರು. ಯಾಕಪ್ಪ ಹೀಗೆ ಹೇಳಿದ್ರು ಅಂದ್ರೆ, ಆ ಕತ್ತೆಯೂ ಅಷ್ಟೇ, ಏನು ಪಾಪ ಯಜಮಾನನ ಮನೆಯಿಂದ ನದಿ ಅಥವಾ ಬಾವಿ ಹತ್ರ ಹೋಗುತ್ತೆ, ತನ್ನ ಮೇಲೆ ಮೂಟೆ ಇಟ್ಟರೆ ಹೊತ್ಕೊಂಡು ಹೋಗುತ್ತೆ, ಕೊಳಕು ಬಟ್ಟೆ ಅವನು ಒಗಿತಾನೆ, ಒಗದು ಎಲ್ಲ ತಲೆ ಮೇಲೆ ಇಡ್ತಾನೆ, ಬೆನ್ನಿ ಮೇಲೆ ಹೊತ್ಕೊಂಡು ಬರುತ್ತೆ. ಅದನ್ನ ಕೇಳಿದರೆ, ನಿನ್ನ ಬೆನ್ನಿನ ಮೇಲಿರುವಂತ ಆ ಗಂಟಿನಲ್ಲಿ ಎಷ್ಟು ಬಟ್ಟೆಗಳಿವೆ, ಅದರ ಏನೇನು ಬೆಲೆ, ಅದರ ಏನು ಗೊತ್ತಾ? ನಂಗೇನು ಗೊತ್ತಿಲ್ಲ. ಮತ್ತೇನು ಮಾಡುತ್ತಾ ಇದೀಯಾ ನೋಡಿ, ಅದರ ಬೆಲೆ ಗೊತ್ತಿಲ್ಲದೇನೆ ಆ ಬಟ್ಟೆಗಳ ಅಂಟು ಕತ್ತೆಗೆ ಸತತ ಇದೆ. ಬೆಳೆ ಬಾಳುವಂತ ಬಟ್ಟೆಗಳ ಸಂಪರ್ಕ ಕತ್ತೆಗೆ ಸತತ ಇದೆ, ಅದರ ಬೆಲೆಯೇ ಅದಕ್ಕೆ ಗೊತ್ತಿಲ್ಲ. ಹಾಗೆ ವೇದ ಶಾಸ್ತ್ರ ನಮಗೆ ಅಂಟು ಬಂದ್ರೆ ಸಾಲದು, ಅದರ ಬೆಲೆ ಗೊತ್ತಿರಬೇಕು, ಎಚ್ಚರ ಇರಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಒಟ್ಟಾರೆ ಇದು ಎಲ್ಲಿ ಬಂದದ್ದು ಅಂದ್ರೆ, ಬಿಂಬ ಉಪಾಸಕ ಗುರು ಪ್ರಾಪ್ತಿ ಪ್ರಕರಣ. ಒಳಗಿರುವಂತಹ ಬಿಂಬಮೂರ್ತಿಯನ್ನ ಉಪಾಸನೆ ಮಾಡುವ ಗುರುಗಳು ಸಿಗಬೇಕಾದರೆ ಇದಿರಬಾರದು ನಮ್ಮಲ್ಲಿ. ಏನು ಶರೀರವನ್ನು ನೋಡಿ ನಾವು ಒಂದು ಚಿಂತನೆ ಬರಬಾರದು, ಅದನ್ನ ಕಡಿಮೆ ಮಾಡುತ್ತಾ ಬರಬೇಕು. ಹಾಗೆ ನಮ್ಮವರು ಅಂತ ಯಾರಿದ್ದಾರೆ ಅವರಲ್ಲಿ? ಇಲ್ಲ ಇಲ್ಲ, ಇವೆಲ್ಲ ಭಗವಂತನ ಸೇವಕರು ಬಂದಿದ್ದಾರೆ ಇದ್ದಾರೆ. ಯಾವಾಗಾದರೂ ಹೊರಡಬಹುದು, ನಾನಾದರೂ ಹೊರಡಬಹುದು. ಹರೇ ನಿನ್ನ ಚಿತ್ತ ಅಂತ ಯಾರಿರ್ತಾರೋ ಅಷ್ಟೇ ಅಲ್ಲ, ಎಲ್ಲಾ ತೀರ್ಥಾದಿಗಳಲ್ಲಿ ಪ್ರತಿಮಾದಿಗಳಲ್ಲಿ ಭಗವಂತ ಇದ್ದು ಉದ್ಧಾರ ಮಾಡುತ್ತಾನೆ. ಜ್ಞಾನಿಗಳಲ್ಲಿ ಇನ್ನಷ್ಟು ವಿಶೇಷ, ಚಲ ಪ್ರತಿಮೆಗಳವರು ಅವರಲ್ಲಿ ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ ಅಂತ ಯಾರು ತಿಳಿಯುತ್ತಾರೋ ಅಂಥವರಿಗೆ ಸ್ವರೂಪವನ್ನ ಉದ್ಧಾರ ಮಾಡತಕ್ಕಂಥ ಅಂದರೆ ಭಗವಂತನ ತೋರಿಕೊಟ್ಟು ಉದ್ಧಾರ ಮಾಡುವ ಗುರುಗಳು ಸಿಗುತ್ತಾರೆ ಅಂತ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣವನ್ನ ಹೇಳಿದರು. ಅದಕ್ಕೆ ಹೇಳುತ್ತಾರೆ, ನಕ್ಕೆಮ್ಮಯಾನಿ ತೀರ್ಥಾನಿ ನದೇವಾಹ ಮೃಚ್ಛಿರಾಮಯಾಹ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವ. ನೀರಿನಿಂದ, ಜಡವಾದ ನೀರಿನಿಂದ ತುಂಬಿದ ತೀರ್ಥಗಳೇ ಆಗಲಿ, ಮಣ್ಣು ಕಲ್ಲು ಮೊದಲಾದಂಥ ಪ್ರತಿಮೆಗಳಲ್ಲಿ ಸೇರಿಕೊಂಡ ದೇವತೆಗಳೇ ಆಗಲಿ, ತೇ ಪುನಂತಿ ಉರುಕಾಲೇನ ತುಂಬಾ ಕಾಲ ಸೇವಾ ಮಾಡಿದರೆ ಫಲ ಕೊಡುತ್ತಾರೆ. ದರ್ಶನಾದೇವ ಸಾಧವ ಪುನಂತಿ ಅಂದರೆ ಜ್ಞಾನಿಗಳನ್ನ ನೋಡಿದ ಕೂಡಲೇ ಅವರು ನಮ್ಮನ್ನ ಪವಿತ್ರ ಮಾಡಿಬಿಡುತ್ತಾರೆ. ಅದರಿಂದ ದೇವರ ಚಿಂತನೆ ಪ್ರಧಾನ, ದೇವರ ಚಿಂತನೆಯಿಂದ ನಾವು ಪವಿತ್ರರಾಗ್ತೇವೆ. ಎಲ್ಲಿರುವ ದೇವರ ಚಿಂತನೆಯಿಂದ ಅಂದರೆ, ಕದಲದೇ ಇರುವ ಪ್ರತಿಮೆಗಳಲ್ಲಿ ದೇವರ ಚಿಂತನೆ, ಕದಲುವ ಪ್ರತಿಮೆಗಳಲ್ಲಿ ದೇವರ ಚಿಂತನೆ. ಆ ಎರಡರಲ್ಲಿ ಯಾವುದು ವಿಶೇಷ ಅಂದರೆ, ಕದಲದೇ ಇರುವ ಪ್ರತಿಮೆಗಳಿಗಿಂತ ಕದಲುವ ಪ್ರತಿಮೆ ಜ್ಞಾನಿಗಳು ಪ್ರಧಾನ ಅಂತ ಹೇಳಿದರು. ಪ್ರಧಾನ ಎಂಬುದರ ತಾತ್ಪರ್ಯ ಕದಲದೆ ಇರುವಂತಹ ಪ್ರತಿಮೆಗಳನ್ನ ಬಿಟ್ಟು ಬಿಡಿ ಎಂಬ ತಾತ್ಪರ್ಯ ಎಲ್ಲೂ ಹೇಳಲಿಲ್ಲ. ನಮ್ಮ ಯೋಗ್ಯತೆಗೆ ತಕ್ಕಂತೆ, ವರ್ಣ ಆಚಾರ ವ್ಯವಹಾರಕ್ಕೆ ಏನು ತಕ್ಕಂತೆ, ವೇದೋಕ್ತವಾಗಿರತಕ್ಕಂಥ ಪೂಜಾದಿ ಕಾರ್ಯಕ್ರಮ, ಸಾಲಿಗ್ರಾಮ ಪ್ರತಿಮೆಗಳಲ್ಲಿ ಭಗವಂತನ ಚಿಂತನೆ ಮಾಡಿ ಪೂಜಾದಿಗಳನ್ನ ಮಾಡಲೇಬೇಕು, ಅದು ಅವಶ್ಯಕವಾದ್ದು. ಆದರೆ ಅಲ್ಲೇ ದೇವರನ್ನ ನೋಡೋದು ಸರಿಯಲ್ಲ. ಅಲ್ಲೂ ದೇವರನ್ನ ನೋಡಿ ಅಲ್ಲಿರುವ ದೇವರು ವಿಶೇಷವಾಗಿ ಮಾತಾಡುವ ಜಾಗ ಯಾವುದು ಅಂದ್ರೆ ಜ್ಞಾನಿಗಳು. ಜ್ಞಾನಿಗಳ ಒಳಗಿದ್ದು ಭಗವಂತ ಪ್ರಸನ್ನನಾಗ್ತಾನೆ. ಅಷ್ಟು ಆಗುವಷ್ಟು ಮಿಕ್ಕ ಕಡೆ ದೇವರು ಬರಲ್ಲ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಟ್ಟು ಮುಂದೆ ಹೇಳುತ್ತಾರೆ. ಅಧ್ಯಾತ್ಮ ಪ್ರಕರಣ ಅಂತ ಹೇಳುತ್ತಾರೆ. ಏನಿದು ಅಧ್ಯಾತ್ಮ ಅಂದ್ರೆ, ಅಧಿ ಆತ್ಮ, ನಮ್ಮ ಒಳಗಿರತಕ್ಕಂಥ ಭಗವಂತ ಹೇಗಿದ್ದಾನೆ ಅವನ ಕುರಿತು ವಿಶೇಷವಾದ ಮನಸ್ಸನ್ನು ಇಡುವುದೇ ಅಧ್ಯಾತ್ಮ ಪ್ರಕರಣ. ಸಾಮಾನ್ಯವಾಗಿ ದೇವರು ಅಂತ ನಾವು ಕೈ ಮುಗಿದರೆ ಬೆಳಿಗ್ಗೆದ್ದು ಥಟ್ಟನೆ ಇನ್ಯಾವ ತಲೆಯಲ್ಲಿಲ್ಲ, ದೇವರು ನಮಸ್ಕಾರ ಮಾಡಿ ಅಂದ ಕೂಡಲೇ ದೇವರ ಮನೆ ಮುಂದೆ ಬಂದು ನಮಸ್ಕಾರ ಮಾಡುತ್ತೇವೆ. ಅಥವಾ ಇನ್ನೊಬ್ಬರ ಮನೆಗೆ ಹೋಗಿದ್ರೆ ದೇವರ ಮನೆ ದೂರ ಎಲ್ಲೋ ಇದ್ರೆ ಕಾಣಿಸಿದ ಚಿತ್ರಪಟಕ್ಕಾದರೂ ನಮಸ್ಕಾರ ಮಾಡುತ್ತೇವೆ. ಅದೂ ಇಲ್ಲ ಅಂದ್ರೆ ಕೈ ಮುಗಿದು ತಿರುಪತಿಗೋ ಎಲ್ಲಿಗೋ ಇದ್ದ ದೇವರಿಗೂ ನಮಸ್ಕಾರ ಮಾಡುತ್ತೇವೆ. ಎಂದಾದರೂ ಸರಿ, ನಾವು ದೇವರ ನಮಸ್ಕಾರ ಅಂದ್ರೆ ನನ್ನೊಳಗೇ ಇದ್ದಾನೆ ಅಂತ ಅವನಿಗೆ ಕೈ ಮುಗಿದದ್ದುಂಟ. ಇದ್ರೆ ಸರಿ, ಇಲ್ಲದಿದ್ರೆ ಸರಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದ. ಸಾಮಾನ್ಯ ನೋಡಿ, ನಮ್ಮ ಮನಸ್ಸು ಯಾವಾಗ್ಲೂ ದೇವರು ಒಂದು ಕೊಳೆ ಹೊರಮುಖವೇ, ಹೊರಗೇ ದೇವರನ್ನ ನೋಡ್ತಾ ಹೊರಡ್ತಾ ಇರ್ತೀವಿ. ಒಳಗೇ ಇದ್ದಾನೆ ಎಂಬ ಎಚ್ಚರ ಬೆಳೆಸಿಕೊಳ್ಳಿ ಅಂತ ಹೇಳಲಿಕ್ಕೆ ಹೊರಟದ್ದೇ ಅಧ್ಯಾತ್ಮ ಪ್ರಕರಣ. ಯಾಕೆ ದೇವರು ಎಲ್ಲಿದ್ದರೆ ಏನಂತೆ, ಎಲ್ಲಿದ್ರು ದೇವರೇ ಅಲ್ವಾ, ಅದನ್ನ ಹೊರಗೆ ನೋಡ್ತೇನೆ ಅಂತ ಹೇಳಿದರೆ ಇಷ್ಟೇ. ಆ ದೇವರನ್ನು ನಾವು ಚಿಂತನೆ ಮಾಡೋದು ಯಾಕೆ, ನಮ್ಮನ್ನ ರಕ್ಷಣೆ ಮಾಡುತ್ತಾನೆ ಅಂತ. ನಮ್ಮನ್ನ ರಕ್ಷಣೆ ಮಾಡುವವರು ಎಲ್ಲೋ ದೂರದಲ್ಲಿದ್ರೆ ನಮಗೆ ಧೈರ್ಯ ಇರುತ್ತಾ, ಪಕ್ಕದಲ್ಲೇ ಇದ್ರೆ ಧೈರ್ಯ ಇರುತ್ತಾ? ಪಕ್ಕದಲ್ಲೇ ಇದ್ರೆ ಧೈರ್ಯ, ಸಂತೋಷವಾಗಿರುತ್ತೇವೆ. ದೂರದಲ್ಲಿದ್ರೆ ಕಷ್ಟ. ಮಗು ಇರುತ್ತೆ, ಅಮ್ಮ ಪಕ್ಕದಲ್ಲಿರುವಾಗ ಧೈರ್ಯ, ಅಮ್ಮ ದೂರದಲ್ಲಿದ್ರೆ ಮಗುವಿಗೆ ಬರಲ್ಲ, ಅಳತಾನೇ ಇರುತ್ತೆ. ದೂರದಲ್ಲಿ ಯಾಕೆ, ಹಿಂದೆನೆ ಮಗುವಿನ ಹಿಂದೆನೆ ತಾಯಿ ಇದ್ರೂ ಕೂಡ, ತಾಯಿ ಇದ್ದಾಳೆ ಅಂತ ಮಗುವಿಗೆ ಎಚ್ಚರ ಬಾರದಿದ್ರೆ ಅಳ್ಳಿಕ್ಕೆ ಶುರು ಮಾಡುತ್ತೆ. ಆದ ಕಾರಣ ನಮ್ಮ ಒಳಗೆ ಭಗವಂತ ಇದ್ದಾನೆ, ನಮ್ಮ ರಕ್ಷಣೆ ಮಾಡಲಿಕ್ಕೆ ಅಂತ ಎಚ್ಚರ ಯಾರಿಗೆ ಬರುತ್ತೆ ಅವರಿಗೆ ಸಿಗುವ ಫಲ ಯಾವುದಯ್ಯ ಅಂದ್ರೆ ಭಯ ಇರಲ್ಲ. ಯಾರಾದರೆ ಹಾಗಾದರೆ ಕನ್ಕ್ಲೂಷನ್ ಎಲ್ಲಿಗೆ ಬಂತು, ಯಾರಿಗೆ ತಮ್ಮ ಹೃದಯದಲ್ಲೇ ದೇವರಿದ್ದಾರೆ ಎಂಬ ಎಚ್ಚರ ಮೂಡಲೇ ಇಲ್ಲ, ಬಾಯಿಗೆ ಮೂಡಿರುತ್ತೆ. ಅಂದರೆ ದೇವರೆಲ್ಲಿದ್ದಾರೆ ಅಂತ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಹೇಳಿದುಕೊಳ್ಳೆ ಹೃದಯದಲ್ಲೇ ಇದ್ದಾನೆ ಅಂತ ಥಟ್ ಅಂತ ಉತ್ತರ ತಪ್ಪು ಬಂದಿರುತ್ತೆ. ನಮಗೂ ಬಂದಿರುತ್ತೆ, ಎಲ್ಲ ಒಂದು ಶಾಸ್ತ್ರಗಳು ಇಡೀ ಮುಖೋದ್ಗತ ಮಾಡಿ ಉತ್ತರ ಕೊಟ್ಟಿರುತ್ತೇವೆ. ಒಬ್ಬನೇ ಕೂತಾಗ ಒಳಗೊಬ್ಬ ಇದ್ದಾನೆ ಅಂತ ಎಚ್ಚರ ಬಂತ ಅಂತ ಕೇಳುತ್ತೆ. ಒಬ್ಬರೇ ಕೂತಿರುವಾಗ ಒಳಗೊಬ್ಬ ಇದ್ದಾನೆ ಎಂಬ ಅನುಭವ ಬರ್ತಾ ಇದೆಯಾ? ಅದು ಬಂದಿಲ್ಲವಾ, ನಿಮಗೆ ಭಯ ಕಟ್ಟಿಟ್ಟ ಬುತ್ತಿ. ನೋಡಿ, ಭಾಗವತ ಎಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾ ಇದೆ. ಭಯ ಹೋಗಬೇಕಾ, ಒಳಗೊಬ್ಬನ ಪರಿಚಯ ಆಗಲಿ, ಒಳಗಿದ್ದಾನೆ ಇದ್ದಾನೆ ಇದ್ದಾನೆ ಅಂತ. ಯಾರಲ್ಲಾದ್ರೂ ದೇವ ಹೋಗ್ತಿದ್ರೆ, ಅವರ ಎದುರಿಗೆ ಬಂದ್ರೆ, ಅವರಲ್ಲಿ ದೆವ್ವ ಇದೆ ಅಂತ ಗೊತ್ತಾದರೆ ನಮಗೆ ಅವರು ಕಾಣ್ತಾ ಇರ್ತಾರ? ಅವರು ಬಂದಷ್ಟು ಕಾಲ ದೆವ್ವನ ಕಾಣಿಸ್ತಾ ಇರ್ತಾರೆ. ಅಯ್ಯೋ ದೆವ್ವ ಇದೆ, ದೆವ್ವ ಎದ್ದಿಪ್ಪಿ ಕಾಣಲ್ಲ, ಕಣ್ಣಿಗೆ ಕಾಣಲ್ಲ ದೆವ್ವ. ದೆವ್ವ ಇಲ್ಲ ನಮ್ ಕಾಣದಿದ್ರು ಕೂಡ ದೆವ್ವ ಇದೆ ಎಂಬ ಎಚ್ಚರ ನಮಗಿರುತ್ತಲ್ಲ. ಆ ವ್ಯಕ್ತಿ ಬಂದಾಗೆಲ್ಲ ದೆವ್ವ ಇದೆ, ಅಪ್ಪ ದೆವ್ವ ದೆವ್ವ, ಅದು ಪಾಪ ಏನ್ ಮಾಡಲ್ಲ, ಅದ್ರ ಪಾಡಿಗೆ ಇರುತ್ತೆ, ನಾವು ಓಡೋಗ್ತಾ ಇರ್ತೀವಿ. ಕೇಳ್ತಾರೆ, ದೆವ್ವದ ಎಚ್ಚರ ಬರ್ತಾ ಇದೆ, ನಮ್ಮ ಸುತ್ತೂ ಇರುವ ಮಹದ್ಭೂತ ಸ್ವಾಮಿ ಇದ್ದಾನೆ, ಅವನ ಎಚ್ಚರವೇ ಬರುತ್ತಾ ಇಲ್ಲಲ್ಲ. ಆ ಎಚ್ಚರ ಬೇಕಾ? ಅದಕ್ಕೆ ಹೇಳುತ್ತಾರೆ, ಇಷ್ಟು ಭಾಗವತ ಕೇಳುತ್ತೀವಿ, ಎಲ್ಲಾ ಶಾಸ್ತ್ರಗಳು ಕೇಳುತ್ತೀವಿ, ಅವನ ಎಚ್ಚರವೇ ಬರಲ್ಲಲ್ಲ. ಅಂದ್ರೆ ಆ ಎಚ್ಚರ ತಂದುಕೊಂಡ್ರೆ ಬರೋದಲ್ಲ, ಅವನು ಕೊಟ್ರೆ ಬರುತ್ತೆ, ಇಲ್ಲದಿದ್ರೆ ಇಲ್ಲ. ಅದೇ ರಹಸ್ಯ ಇಡೀ ಸಾರೋದ್ಧಾರದಲ್ಲಿ ಗುರುಗಳು ಬೇರೆಯನ್ನ ಬಾರಿಸಿ ಹೇಳೋದಿದೆ. ಅವಸರ ಪಡುತ್ತೀರಾ ಶಾಸ್ತ್ರವನ್ನ ಕೇಳೋ ಕಾಲಕ್ಕೆ, ಸರಿಯಾಗಿ ಕೇಳಿ. ಇಡೀ ಶಾಸ್ತ್ರ ಹೇಳುತ್ತಾ ಇದೆ, ಕೃಷ್ಣ ಹೇಳುತ್ತಾನೆ, ಎಲ್ಲ ಕಡೆ ಹೇಳುತ್ತಾರೆ. ನೀವು ಹೀಗಿದ್ದೀರಾ, ದೀನವಾದ ಸ್ಥಿತಿಯಲ್ಲಿದ್ದೀರಾ, ನಿಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳು ಬರಬೇಕು, ಅಹಂಕಾರ ಹೋಗಬೇಕು, ಒಳ್ಳೆ ಭಕ್ತಿ ಬರಬೇಕು, ಜ್ಞಾನ ಬರಬೇಕು, ವೈರಾಗ್ಯ ಬರಬೇಕು, ಎಲ್ಲ ಚೆನ್ನಾಗಿರಬೇಕು, ಸಾಧನೆ ಆಗಬೇಕು, ಹೀಗಿರಬೇಕು ನೀವು ಅಂತ ದೇವ ಹೇಳುತ್ತಾ ಇದ್ದಾನೆ. ಅದೇ ತಾನೆ, ಇಷ್ಟು ಕಾರಣ ನೀವು ಪುರಾಣ ಕೇಳಿದ್ರಲ್ಲ, ಅದೇ ಅಲ್ಲ, ನೀವು ಹೀಗಿರಬೇಕು, ನೀವು ಹೀಗಿರಬೇಕು, ನೀವು ಹೀಗಿರಬೇಕು. ಅಲ್ಲಿಗೆ ಪುರಾಣ ನಿಂತೋಗುತ್ತೆ. ನಾವೇನ್ ಮಾಡ್ತೀವಿ, ಹಾಗೆ ಇರ್ತೀವಿ ಅಂತ ಹೋಗ್ತೀವಿ, ಇರ್ಲಿಕ್ಕೆ ಆಗಲ್ಲ. ಆದರೆ ಪುರಾಣದ ಎರಡನೇ ಮುಖ ಇದೆ, ಅದನ್ನು ಪರಿಚಯ ಮಾಡಿಕೊಡುತ್ತಾರೆ. ದೇವ ಹೇಳಿದ್ದು ನೀವು ಹೀಗಿರಬೇಕು ಅಂತ ಹೇಳಿದ್ದಾನೆ, ನೀವಾಗಿ ಹಾಗಿರ್ಲಿಕ್ಕಾಗಲ್ಲ ಅಂತನೂ ಹೇಳುತ್ತಾ ಇದ್ದಾನೆ. ನೀವು ಹೀಗಿದ್ದೀರಾ, ಇರಬೇಕಾಗಿದ್ದು ಇನ್ನೊಂದು ರೀತಿಯಲ್ಲಿ, ನೀವು ಸ್ವತಂತ್ರರೇ ಅಲ್ಲ, ಹೀಗಿರ್ಲಿಕ್ಕೂ ಸ್ವತಂತ್ರರಲ್ಲ, ಹಾಗಿರ್ಲಿಕ್ಕೂ ಸ್ವತಂತ್ರರಲ್ಲ. ನಾನು ನಿಮ್ಮನ್ನ ನಿಮ್ಮ ಕರ್ಮಾನುಸಾರ ಹೀಗಿಟ್ಟಿದ್ದೇನೆ, ಹಾಗಿರಬೇಕಾದರೆ ನನ್ನ ಶರಣಾಗತರಾಗಿ ನಿಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳನ್ನು ಕೊಟ್ಟು ನಾನು ನಿಮ್ಮನ್ನ ಬೇರೆ ರೀತಿಯಲ್ಲಿ ಇಡುತ್ತೇನೆ ಅಂತ ದೇವ ಹೇಳಲಿಕ್ಕೆ ಶುರು ಮಾಡಿದರೆ ದೇವರು ಹೇಳೋದನ್ನ ಪೂರ್ತಿಯಾಗಿ ಕೇಳೋದೇ ಇಲ್ಲ. ನಾವು ಏನ್ ಮಾಡ್ತೀವಿ, ದೇವ ನೀವು ಹೀಗಿರಬೇಕು ಎಂದುಕೊಳ್ಳಿ ನಾನೇ ಎದ್ದು ಬಿಡುತ್ತೇನೆ ಅಂತ ಹೊರಡುತ್ತೇವಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ನೀವಾಗಿ ಯಾವ ರೀತಿಯಲ್ಲೂ ಇರಲಿಕ್ಕಿಲ್ಲ, ಒಬ್ಬ ಸ್ವಾಮಿ ಒಳಗೆ ಕೂತಿದ್ದಾನೆ, ನಿಮ್ಮ ಕರ್ಮಾನುಸಾರ ಹೀಗೂ ಇಡುತ್ತಾನೆ ಹಾಗೂ ಇಡುತ್ತಾನೆ. ಅವನ ಪಾದವನ್ನ ನಂಬಿ ಅಂತ ಹೇಳೋದೇ ಭಾಗವತ, ಹಾಗೆ ಹೇಳೋದೇ ಸುಧಾ. ಅದಕ್ಕೆ ಅಧ್ಯಾತ್ಮ ದೀಪಂ ಅಂತ ಭಾಗವತದಲ್ಲಿ ಹೇಳಿದರು. ಇನ್ನ ಕೊನೆಗೆ ಹೇಳುತ್ತಾರೆ, ಸ್ಮೃತಿ ಹೃದಯ ದೀಪ್ತಾಯ ಹರೆಯೇ. ಎಲ್ಲ ಶಾಸ್ತ್ರದ ಒಳಗೆ ಹೃದಯ ದೀಪ್ತಾಯ, ಒಳಗೆ ಚೆನ್ನಾಗಿ ಕಾಣುವಂತವ ಯಾರು, ಹರೆಯೇ. ಶಬ್ದ ನೋಡಿ, ಹರಿ ಎಂಬ ಶಬ್ದ ಎಲ್ಲಿ ಪ್ರಯೋಗ ಅಂತ ಅರಣ್ಯಕಾಚಾರ್ಯ ಹೇಳುತ್ತಾರೆ. ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಹರಿರಿತಿ ರಹಸ್ಯಂ ನಾಮ ಅಂತ ಹೇಳ್ತಾರೆ, ಅದನ್ನು ತಿಳಿಸಿಕೊಡುತ್ತಾರೆ. ಅದನ್ನು ಹೇಳಲಿಕ್ಕೆ ಹೊರಟದ್ದೇ ಅಧ್ಯಾತ್ಮ ಪ್ರಕರಣ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಏವಂ ದೈವಾಲ್ಲಬ್ಧ ಬಿಂಬೋಪಾಸಕೋ ಗುರು ಬಿಂಬೋಪದೇಶಂ ಕರಿಷ್ಯನ್ ತಸ್ಯ ಅಂತರಂಗಂ ಅಧ್ಯಾತ್ಮ ಪ್ರಾವಣ್ಯಂ ಇತಿ ತತ್ ಪ್ರಾಪ್ತಯೇ ಅಧ್ಯಾತ್ಮಂ ಉಪದಿಶತಿ. ಬಿಂಬೋಪಾಸಕ ಗುರು ನಮಗೆ ಸಿಕ್ಕ ಮೇಲೆ ಬಿಂಬನನ್ನೇ ಉಪಾಸನೆ ಮಾಡುವಂತಹ ಗುರುಗಳು ನಮಗೆ ಸಿಕ್ಕದೆ, ಬಿಂಬನನ್ನ ಕುರಿತು ಅಂದರೆ ನಮ್ಮನ್ನ ಎಲ್ಲಾ ರೀತಿಯಲ್ಲಿ ಇಂದ್ರಿಯಗಳನ್ನ ಎಲ್ಲವನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡು ನಮ್ಮನ್ನ ನಡೆಸ್ತಾ ಇರುವ ಸ್ವಾಮಿಯ ಪರಿಚಯವನ್ನ ಮಾಡಿಕೊಳ್ಳಿಕ್ಕೆ ಹೊರಡತಾ ಆ ಗುರುಗಳು ಏನು ಮಾಡುತ್ತಾರೆ, ತಸ್ಯ ಅಂತರಂಗಂ. ಬಿಂಬೋಪದೇಶಕ್ಕೆ ಪ್ರಧಾನವಾದ್ದು ಯಾವುದು ತಿಳಿಯಬೇಕೋ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆಧ್ಯಾತ್ಮ ಪ್ರಾವಣ್ಯಂ ಅಂದರೆ ಒಳಗಿರತಕ್ಕಂಥ ಬಿಂಬಮೂರ್ತಿಯಲ್ಲಿ ಶರಣಾಗತಿ ಏನಿದೆ, ಸ್ವಾಮಿ ನನ್ನನ್ನ ಮೋಕ್ಷದ ಮಾರ್ಗಕ್ಕೆ ಕರಕೊಂಡು ಹೋಗುವವ ನೀನೆ, ನಿನ್ನ ಬಿಟ್ಟರೆ ನನ್ನ ಉದ್ಧಾರ ಮಾಡುವ ನಾಥರಿಲ್ಲ ಅಂತ ದೇವರ ಪದಾರವಿಂದವನ್ನ ನಮ್ಮ ಹೃದಯದಲ್ಲೇ ಇರುವ ದೇವರ ಪದಾರವಿಂದವನ್ನ ಏಕಪ್ರಕಾರವಾಗಿ ಶರಣಾಗತರಾಗುವುದೇ ಆಧ್ಯಾತ್ಮ ಪ್ರಾವಣ್ಯ. ಅಂದರೆ ದೇವರ ಎಡಬಿಡದ ಶರಣಾಗತಿ, ಅದು ನಮ್ಮ ಬಿಂಬ ಮೂರ್ತಿಯ ಅಪರೋಕ್ಷ ಜ್ಞಾನಕ್ಕೆ ಅಂತರಂಗ ಸಾಧನ. ಪ್ರಧಾನ ಸಾಧನ ಯಾವುದು ಅಂದರೆ ನಮ್ಮ ಹೃದಯದಲ್ಲಿರುವ ಭಗವಂತನ ಪಾದಾರವಿಂದಕ್ಕೆ ಶರಣಾಗತರಾಗುವುದು. ಅದಕ್ಕಾಗಿ ಒಳಗಿರುವ ಭಗವಂತನ ಉಪದೇಶವನ್ನು ಕೊಡತಾ ಇದ್ದಾರೆ. ವಿಶೇಷಂ ಜಿಜ್ಞಾಸವೇ ಶಿಷ್ಯಾಯ, ಅಂದರೆ ಚೆನ್ನಾಗಿ ತಿಳ್ಕೋಬೇಕು ಅಂತ ಇಚ್ಛೆ ಪಡುವ ಶಿಷ್ಯನಿಗೆ ಗುರುಗಳು ಉಪದೇಶ ಕೊಡುತ್ತಾರೆ. ನೋಡಯ್ಯ, ನಿನ್ನ ಹೃದಯದಲ್ಲೇ ಭಗವಂತನ ಮೂರ್ತಿ ಕೂತಿದೆ, ಅದನ್ನು ಉಪಾಸನೆ ಮಾಡದಿದ್ದರೆ ನಿನಗೆ ಮೋಕ್ಷ ಬರುವುದೇ ಇಲ್ಲ. ಅವನನ್ನೇ ಚಿಂತಿಸು, ಅವನ ಕುರಿತೇ ತಿಳಿ, ಅವನ ಕುರಿತೇ ಚಿಂತಿಸು, ಅವನನ್ನೇ ಧ್ಯಾನಿಸು, ಅವನ ಶರಣಾಗತನಾಗು ಅಂತ ಗುರುಗಳು ನಮ್ಮ ಒಳಗಿರುವ ಬಿಂಬಮೂರ್ತಿಯನ್ನ ಕುರಿತು ತಿಳಿಸಿಕೊಡುತ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಗುರುಭಕ್ತಿ ಹರಿಭಕ್ತಿ ಅಂತ ವಿಶೇಷವಾಗಿ ಹಿಂದೆ ಹೇಳಿದರು. ಆ ಹರಿಭಕ್ತಿ ಎಂಥಾಗಿರಬೇಕು ಅಂದರೆ ಎರಡು ರೀತಿಯಾಗಿರುತ್ತಯ್ಯ. ಒಂದು ಭಗವಂತನದ್ದೇ ಆದ ಹೊರಗಿನ ರೂಪಗಳ ಮೇಲೆ ಭಕ್ತಿ, ಎರಡು ರೂಪಗಳಿವೆ ಅಂತ ಅರಣ್ಯಕಾಚಾರ್ಯರು ಷೋಡಶಿ ಗ್ರಂಥದಲ್ಲಿ ಪರಿಚಯ ಮಾಡಿಕೊಡುತ್ತಾರೆ. ಅಸ್ತಿಹಿ ಭಗವತಃ ರೂಪದ್ವಯಂ, ದೇವರ ಎರಡು ರೂಪಗಳಿದ್ದೇ ಇವೆ. ಯಾವುದು ಅಂತ ಹೇಳ್ತಾರೆ, ಅಂತರಂಗಂ ಬಹಿಷ್ಠಂ, ಜೀವಾಂತಸ್ಥಂ ಬಹಿಷ್ಠಂ ಅಂತ. ಜೀವನ ಒಳಗೆ ಇರುವ ಭಗವದ್ ರೂಪ ಒಂದು, ಹೊರಗಿರುವ ಭಗವದ್ ರೂಪ. ನಾನಾ ಅವತಾರ ರೂಪಗಳೇನಿವೆ ಅದು ಹೊರಗಿರುವ ರೂಪ, ಜೀವನ ಒಳಗೆ ಇರುವ ಬಿಂಬಮೂರ್ತಿ ಏನಿದ್ದಾನೆ ಅದು ಒಳಗಿರುವ ರೂಪ. ಈ ಬಿಂಬಮೂರ್ತಿಯ ಉಪಾಸನೆ ಮಾಡದಿದ್ದರೆ ಯಾರಿಗೂ ಕೂಡ ಮೋಕ್ಷ ಬರಲ್ಲ. ಹೌದಾ ಅಂದರೆ ಅದು ಅಧ್ಯಾತ್ಮ ರಸರಂಜನೆಯಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ, ಬಿಂಬ ಪೂಜನ ಮಂತರ ನತ ಮುಕ್ತಿರಸ್ತಿ ಹಿ ಕಸ್ಯಚಿತ್. ಯಾರಿಗೂ ಕೂಡ ಬಿಂಬ ಪೂಜನೆ ಮಾಡದಿದ್ದರೆ ಅವರಿಗೆ ಮೋಕ್ಷ ಎಂಬುದು ಇಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅದನ್ನು ಹೇಳುತ್ತಾ ಇದ್ದಾರೆ, ಹೊರಗಿರುವ ಭಗವದ್ ರೂಪಗಳು ಭಗವಂತ ಅಂತ ಸಾಮಾನ್ಯ ತಿಳ್ಕೊಂಡಿದ್ದವು ಗುರುಗಳು ಬರಲಿಕ್ಕೆ ಮೊದಲು. ಭಗವಂತ ಅಂತ ತಿಳ್ಕೊಂಡಿದ್ದವು, ಭಗವಂತ ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ ಅಂತ ತಿಳ್ಕೊಂಡಿದ್ದವು. ಅವನದ್ದೇ ಆದ ಹತ್ತವತಾರದ ಪರಿಚಯವೂ ಆಗಿತ್ತು, ಅಲ್ಲಿ ಅವನ ತಾಕತ್ತಿನ ಪರಿಚಯವೂ ಆಗಿತ್ತು, ಅವನ ಚಿಂತನೆ ಮಾಡ್ತಾ ಬಂದಿದ್ದವು. ಈಗ ಗುರುಗಳು ಹೇಳುತ್ತಾರೆ, ಆ ಹತ್ತವತಾರದಲ್ಲಿ ಅಷ್ಟು ತಾಕತ್ತನ್ನ ತೋರಿದ ದೇವರೇ ನಿನ್ನ ಒಳಗಿದ್ದಾರಯ್ಯ, ಆ ದೇವರ ರೂಪಕ್ಕೆ ಹೆಸರೇ ಬಿಂಬ ಅಂತ ಪರಿಚಯ ಮಾಡಿಕೊಡೋದು. ಇದು ವಿಶೇಷ ಅಂತಾರೆ. ಸಾಮಾನ್ಯ ಏನು, ವಿಶೇಷ ಏನು ಜ್ಞಾನ ಅಂದರೆ, ಸಾಮಾನ್ಯ ಜ್ಞಾನ ಭಗವಂತನ ಹತ್ತವತಾರದ ರೂಪವನ್ನು ನೋಡಿ ಅವನ ತಾಕತ್ತನ್ನ ಎಲ್ಲರೂ ತಿಳದಂತೆ ತಾನು ತಿಳಿದಿರುವುದು ಸಾಮಾನ್ಯ ಜ್ಞಾನ. ಅಂಥ ಭಗವಂತನ ತಾಕತ್ತನ್ನ ತನ್ನ ಹೃದಯದಲ್ಲಿರುವ ಬಿಂಬಮೂರ್ತಿಯಲ್ಲಿ ಗುರುಗಳಿನ ಅನುಗ್ರಹದಿಂದ ನೋಡುವುದೇ ವಿಶೇಷ ಜ್ಞಾನ. ಇದನ್ನೇ ವಿಶೇಷ ಜ್ಞಾನ ಅಂತ ಕರೀತಾರೆ, ಅಥವಾ ವಿಜ್ಞಾನ ಅಂತ. ಬಿಂಬನ ಪರಿಚಯ ಮಾಡಿಕೊಡುತ್ತಾ ಷೋಡಶಿಯಲ್ಲಿ ಹೇಳುತ್ತಾರೆ, ಇದಮೇವಚ ಬಿಂಬರೂಪಂ ಏತದೇವಚ ವಿಜ್ಞಾನಮಿತಿ ಗೀಯತೆ. ಇದನ್ನೇ ವಿಜ್ಞಾನ ಅಂತ ಕರೀತಾರೆ. ಭವಾಯನಸ್ತ್ವಂ ಭವ ವಿಶ್ವಭಾವನ ತ್ವಮೇವ ಮಾತಾ ಆತ್ಮಸುರತ್ಪತಿ ಪಿತಾ ತ್ವಂ ಸದ್ಗುರುಃ ನ ಪರಮಂ ತದೈವತಂ ಯಸ್ಯಾನುವೃತ್ಯ ಕೃತಿನೋಪಭೂವಿಮಾ. ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇದು ಇಂಜೆಕ್ಷನ್ಸ್ ಅಲ್ಲಿರುತ್ತಲ್ಲ ಮೆಡಿಕಲ್, ಇದರಲ್ಲಿ ಇಂಜೆಕ್ಷನ್ಸ್ ಇರುತ್ತೆ. ಇಂಜೆಕ್ಷನ್ ಅಂದ್ರೆ ಯಾವುದು, ಈ ಯಾವುದಾದ್ರೂ ಚಾಕು ಮಳೆ ಮೊದಲಾದ ಚುಚ್ಚಿಕೊಂಡ್ರೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಯಾವುದು, ಟಿಟಿ. ಹೌದಾ, ಟಿಟಿ ಇಂಜೆಕ್ಷನ್ ಕೊಡ್ತಾರೆ. ಅದು ಚಿಕ್ಕದಿರುತ್ತೆ, ಬಹಳ ಚಿಕ್ಕದಿರುತ್ತೆ. ಆ ಸೂಜಿಯೂ ಚಿಕ್ಕದೆ, ಅದರ ಸಿರಂಜಿಯೂ ಚಿಕ್ಕದೆ. ಅವರು ಡಾಕ್ಟರ್ ನಮಗೆ ಒಳಗೆ ಏರಿಸಿದಷ್ಟು ಇರಲ್ಲ, ಥಟ್ಟಂತ ಇಂಜೆಕ್ಷನ್ ಮುಗದೆ ಹೋಗಿರುತ್ತೆ. ಅಯ್ಯೋ ಆಯ್ತಾ ಆಯ್ತು ಹೋಗ್ರಿ ಅಂತ ಕಳಿಸ್ತಾರೆ ಡಾಕ್ಟ್ರು. ನಮಗೆ ಇಂಜೆಕ್ಷನ್ ತಗೊಂಡಂತೆ ಇರಲ್ಲ ಅಂತ ಅವ್ರು 100 ತಗೋಬಹುದು. ಆದರೆ ಈ ಪೆನ್ಸಿಲಿನ್ ಇಂಜೆಕ್ಷನ್ ಅಂತ ಬರುತ್ತೆ, ಪೆನೆಡ್ಜೋರ್ ಅಂತ ಕರೀತಾರೆ ಅದನ್ನು. ಪಾಪ ತಗೊಂಡವ್ರ ಅನುಭವ ಇರುತ್ತದೆ. ಅದು ಆಯಿಲ್ ಇಂಜೆಕ್ಷನ್, ವಾಟರ್ ಇಂಜೆಕ್ಷನ್ ಅಲ್ಲ, ಅದು ಆಯಿಲ್ ಇಂಜೆಕ್ಷನ್. ಬಹಳ ಥಿಕ್ ಆಗಿರುತ್ತೆ ಅದು, ಎಣ್ಣೆ ಇರುತ್ತಲ್ಲ ನೀರಿಗೆ ಎಣ್ಣೆಗೆ ಎಷ್ಟು ವ್ಯತ್ಯಾಸ, ಆ ಥರ ಅದರ ಸಿರಂಜಿಯೇ ಇಟ್ಟು ದಪ್ಪ ಇಟ್ಟುದ್ದ ಇರುತ್ತೆ, ಅಂಗ ಎಷ್ಟು ಉದ್ದ ಹಿಡಿದಪ್ಪ ಇರುತ್ತೆ, ಅದರ ಸೂಜಿಯೇ ಅಟ್ಟು ದಪ್ಪ ಇರುತ್ತೆ. ಅದು ಹೋಗ್ಬೇಕಲ್ಲ, ಅದು ತಕ್ಕಂತೆ ಇರುತ್ತೆ. ಅದು ತಗೊಂಡು ಕೊಡ್ತಾರೆ, ಕೊಟ್ರೆ ಅದು ಪೆನಿಡ್ಯೂ 24 ಅಂತ ಕೊಡ್ತಾರೆ. 24 ಅಂದ್ರೆ 24 ದಿನ ಕೆಲಸ ಮಾಡುತ್ತದೆ ಒಂದು ಇಂಜೆಕ್ಷನ್. ಈ ಇಂಜೆಕ್ಷನ್ ಇದಲ್ಲ, ಅದು 24 ದಿನ ಕೆಲಸ ಮಾಡುವ ಇಂಜೆಕ್ಷನ್. ಅದು ಕೊಡೋ ಕಾಲಕ್ಕೆ ಹೇಗೆ ಕೊಡ್ತಾರೆ ಅಂದ್ರೆ, ಅದು ಸೂಜಿ ಚುಚ್ಚಿ ಮೇಲಕ್ಕೆ ಹೀಗೆ ಚುಚ್ಚಲ್ಲ, ಸ್ಟ್ರೈಟ್ ಆಗಿ ಚುಚ್ಚುತ್ತಾರೆ ಅದನ್ನ, ಒಳಕ್ಕೆ ಹೋಗ್ಬೇಕಲ್ಲ. ಅದಕ್ಕೆ ಚೆನ್ನಾಗಿ ಚುಚ್ಚಿ ನಿಧಾನವಾಗಿ ಕೊಡ್ತಾರೆ. ನರಕದಲ್ಲಿ ಕರ್ಕೊಂಡು ಹೋದ್ಮೇಲೆ ಏನಪ್ಪ ಇವನಿಗೆ ಶಿಕ್ಷಾ ಕೊಡಬೇಕು, ಏನು ಕೈ ಕತ್ತರಿಸಬೇಕು, ಹೇಗೆ ನಿಧಾನವಾಗಿ ಕತ್ತರಿಸಬೇಕು. ಆ ನರಕದಲ್ಲಿರುವ ಎಲ್ಲರೂ ಕೂಡ ಸೇರ್ಕೊಳ್ತಾರಂತೆ. ಯಾರು, ಯಮಭಟರು, ಒಬ್ಬೊಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ, ಇವ್ರು ನೀವು ಕರ್ಕೊಂಡು ಹೋಗ್ರಿ ಅಂತ. ಅವರ ನಮ್ಮ ಕೈ ಎರಡು ಇದರ ಮಧ್ಯೆ ಫಿಕ್ಸ್ ಮಾಡಿಬಿಟ್ಟು ಇದಾಗಿ ಹೋಯ್ತಾ ಇರ್ತಾರೆ. ನಾವು ಅಯ್ಯೋ ರಾಮ ಬಿಡಯ್ಯ ಅಂದ್ರೆ ಆ ಮಾಡೋದನ್ನ ಬಿಟ್ಟು ನಮ್ಮ ಕಡೆ ತಿರುಗ್ತಾರಂತೆ. ಗರುಡ ಪುರಾಣದಲ್ಲಿ ಬರುತ್ತದೆ, ನೋಡಯ್ಯ ನಿಮ್ ಮೇಲೆ ನಂಗೆ ಸಿಟ್ಟಿಲ್ಲ, ನಿಂಗು ನಂಗು ದ್ವೇಷ ಏನಿಲ್ಲ, ನಂಗೆ ದೇವರ ಆಜ್ಞೆ ಆಗಿದೆ ಅದು ಮಾಡ್ತಾ ಇದ್ದೀನಿ, ಸುಮ್ಮನೆ ತೊಂದರೆ ಕೊಡಬೇಡ, ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿ ಮತ್ತೆ ಕೊಯ್ತಾರೆ. ನಿಧಾನವಾಗಿ ಕೊಯ್ಲಿ ಶುರು ಮಾಡ್ತಾರಂತೆ. ಎಷ್ಟು ಅವರು ಏನೇ ಒದರುತ್ತಾ ಇದ್ರು ಕೂಡ ವೇದ ಮಂತ್ರಗಳಿದ್ದಂತ ಕೇಳಿಸ್ತಾ ಇರುತ್ತೆ, ಅವರು ಪೂಜಾದಂತೆ ಮಾಡ್ತಾ ಇರ್ತಾರೆ. ನಿಧಾನವಾಗಿ ಹೊಡೆಯೋರು ಹಾಗೆ ಹೊಡಿತಾ ಇರ್ತಾರೆ. ಏನು ಅದೇ ತರ ಇಂಜೆಕ್ಷನ್ ಕೊಡ್ತಾ ಇದ್ರೆ ಏನಾಗತ್ತೆ, ನಿಧಾನ ಕೊಡ್ತಾ ಇರ್ತಾರೆ. ಅವನಿಗೆ ರೋಗಕ್ಕಿಂತ ನೋವು ಇಂಜೆಕ್ಷನ್ ತಗೊಂಡದಕ್ಕಿರುತ್ತೆ. ಆದರೆ ಆ ಇಂಜೆಕ್ಷನ್ ಒಂದು ಸಲ ಇಳಿತ ಕೆಲಸ ಮಾಡಿತ ರೋಗ ಕೃಷ್ಣಾರ್ಪಣ ಹೋಯ್ತು ರೋಗ ಅಂತ. ಅದಕ್ಕೆ ಹೇಳ್ತಾರೆ ಭಾಗವತ ಟಿಟಿ ತರ. ಸರಿಯಾಗಿ ನನ್ನ ಮಾತು ಕೇಳಿ, ಭಾಗವತ ಚಿಕ್ಕ ಇಂಜೆಕ್ಷನ್ ತರ. ಸಪ್ತಾಹ ಭಾಗವತ, ಭಾಗವತ ಸಾರೋದ್ಧಾರ ಆಯಿಲ್ ಇಂಜೆಕ್ಷನ್ ತರ. ಭಾಗವತ ಕೇಳ್ತೀರಾ ಸಪ್ತಾಹ? ನಾನೇ ಹೇಳ್ತೇನೆ, ಏಳು ದಿವಸಗಳು ಸಪ್ತಾಹ, ಏಳು ದಿವಸ ಕೇಳಲ್ಲ ನೀವು, ಏಳು ಗಂಟೆಗಳಲ್ಲ, ದಿನಕ್ಕೊಂದು ಗಂಟೆ ಪ್ರಕಾರ ಸಪ್ತ ಗಂಟಾ ಭಾಗವತ. ಆ ಸಪ್ತ ಗಂಟಾ ಭಾಗವತದಲ್ಲಿ ಏನು ಭಾಗವತ ಹೇಳ್ತೀವಿ? ಇವರು ತಿಂದ್ರು, ಅವ್ರು ಬಂದ್ರು, ಹೊಡೆದ್ರು, ಕೊಂದ್ರು, ಹೋದ್ರು, ಇಷ್ಟೇ ಸರ್ರ ಅಂತ ಮುಗಿದೋಗೋದು ಇಂಜೆಕ್ಷನ್. ನೀವು ನಗ್ತೀರಿ, ನಾವು ನಗ್ತೀವಿ. ನೀವು ಪುರಾಣ ಕೂತಾಗ್ಲಿಂದ ಕೇಳ್ತಾ ಇರ್ತೀವಿ ದಶಮಸ್ಕಂದ ಯಾವಾಗ ಶುರು ಆಗುತ್ತೆ ಅಂತ. ಹೌದಾನೆ? ಅದು ಬಂದ ಕೂಡಲೇ ನಾವು ಶುರು ಮಾಡ್ತೀವಿ. ಕೃಷ್ಣ ಬಂದ, ಹೀಗ್ ಹೊಡೆದ, ಹಾಗೆ ಹೊಡೆದ, ಹೀಗ್ ಮಾಡಿದ. ನೀವು ನಗ್ತೀರಿ, ನಾವು ನಗ್ತೀವಿ, ಊಟ ಮಾಡಿ ಹೋಗ್ತೀವಿ. ಸಿಂಪಲ್ ಇಂಜೆಕ್ಷನ್, ಚೆನ್ನಾಗಿರುತ್ತೆ. ಸಾರೋದ್ಧಾರ ಕೇಳಿ ಕೊರಟ್ರೆ ಅಪ್ಪ ಈ ಆಚಾರ್ಯ ಯಾಕಾದ್ರೂ ಬರ್ತಾರೋ ಏನೋ, ಎಲ್ಲ ಒಡೆ ಒಣ ಉಪನ್ಯಾಸ, ಒಂದು ಚೂರು ನಗು ಇಲ್ಲ, ಏನೂ ಇಲ್ಲ, ಏನೋ ಬಿಂಬ ಅಂತೆ, ಒಳಗಂತೆ, ಹೊರಗಂತೆ, ಏನೋ ಇದು. ಆದರೆ ಜೀವನದಲ್ಲಿ ಇದು ಕೇಳಲೇಬೇಕಾದ ಸಬ್ಜೆಕ್ಟ್, ಅರ್ಥ ಆಗ್ಲೇಬೇಕಾದ ಸಬ್ಜೆಕ್ಟ್. ಇದು ಅರ್ಥ ಆಗ್ಲಿಲ್ಲ, ಮೇಲಕ್ಕೆ ಎಂಟ್ರಿ ಇಲ್ಲೇ ಇಲ್ಲ, ಇಲ್ಲೇ ತಿರುಗ್ತಾ ಬಿದ್ದಿರಬೇಕು. ಅದಕ್ಕೆ ಈ ಇಂಜೆಕ್ಷನ್ ಚೂರು ಕಷ್ಟ ಆದ್ರೂ ಸರಿ, ಡಾಕ್ಟ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಸ್ವಲ್ಪ ರೋಗ ವಾಸಿ ಆದ್ರೆ ಸಾಕು ಅಂತಿತ್ತ, ಈ ಇಂಜೆಕ್ಷನ್ ಚೆನ್ನಾಗಿ ತಗೊಳ್ಳಿ, ಕೆಲಸ ಮಾಡ್ಲಿಕ್ಕೆ ಶುರು ಆಯಿತಾ, ನಿಮ್ಮಷ್ಟು ಆನಂದ ಪಡೋರು ಇನ್ಯಾರು ಇರಲ್ಲ, ಅಂಥ ಆನಂದಕರವಾದ್ರು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಮುಂಚೆ ಅವರ ಬೆಲೆ ಗೊತ್ತಾಗ್ಬೇಕಲ್ಲ, ಅದಕ್ಕೆ ತಿಳಿಸಿಕೊಡ್ತಾ ಇದ್ದೇನೆ. ಇಲ್ಲಿ ಹೇಳುತ್ತಾರೆ, ತ್ವಂ ನಹ, ನೀನೇನಯ್ಯ ನನಗೆ ಎಲ್ಲ. ಯಾರು ಅಂದ್ರೆ ಹೇಳುತ್ತಾರೆ, ನಮ್ಮ ಒಳಗಿರತಕ್ಕಂಥ ಬಿಂಬ ಮೂರ್ತಿಯನ್ನ ನಾವು ಚಿಂತನೆ ಮಾಡಬೇಕಾದ ರೀತಿ. ಹೇ ಸ್ವಾಮಿ, ಭವಾಯನಸ್ತ್ವಂ ಭವ ವಿಶ್ವಭಾವನ, ತ್ವಮೇವ ಮಾತಾ ಆತ್ಮ ಸುಹೃತ್ ಪತಿ ಪಿತಾ. ಹೇ ಒಳಗಿರುವ ಸ್ವಾಮಿ, ನೀನೇ ನನ್ನ ವಿಶೇಷವಾಗಿರತಕ್ಕಂಥ. ಇಲ್ಲಿ ಭವ ಅಂತ ಹೇಳಿದ್ರೆ ಸಂಸಾರ, ಭವಕ್ಕಾಗಿ ಬಾ ಅಂದರೆ ಸಂಸಾರವನ್ನ ಪರಿಹಾರ ಮಾಡಲಿಕ್ಕಾಗಿ ಬಾ, ಅಥವಾ ಭವ ಅಂದ್ರೆ ಮಂಗಲ, ಮಂಗಲಕ್ಕಾಗಿ ಭವ ಅಂತ ಹೇಳ್ತಾರೆ. ಭಕ್ತಾದಿ ರೂಪ ಮಂಗಲಾರ್ಥಂ ಭವ, ನನಗೆ ಒಳ್ಳೆದನ್ನ ಕೊಡ್ಲಿಕ್ಕೆ ಬಾರಯ್ಯ. ಭವ ವಿಶ್ವ ಭಾವನ, ಯಾರು ನೀನು ಅಂದರೆ, ನೀನು ಒಳಗೆ ಕೂತಿರ್ತಿ ನೋಡಪ್ಪ, ನನ್ನ ಬಿಂಬಮೂರ್ತಿ, ನನ್ನೊಳಗಿರುವ ಸ್ವಾಮಿ, ನೀ ಒಳಗೆ ಇರ್ತೀಯ, ಆದರೆ ನಿನ್ನ ರೂಪಗಳು ಬಹಳ ಕಾಣತಾ ಇವೆ. ತ್ವಮೇವ ಮಾತಾ, ನೋಡಿ ನಮಗೆ ಹುಟ್ಟಿದಾಗ್ಲಿಂದ ನಾವು ಏನಾದರೂ ತಾಯಿಗೆ ಕೊಡ್ತೀವ, ಏನು ಕೊಡ್ಲಿಕ್ಕಾಗಲ್ಲ, ಸತ್ತ ಮೇಲೂ ಕೊಡ್ಲಿಕ್ಕಾಗಲ್ಲ, ಹುಟ್ಟಿದಾಗ್ಲಂತೂ ಕೊಡ್ಲಿಕ್ಕೆ ಆಗಲ್ಲ. ನಾವೇನಾದ್ರೂ ಕೊಡ್ತೀವಿ ಅಂತ ತಾಯಿ ನಮ್ಮನ್ನ ಪಾಲನೆ ಮಾಡುತ್ತಾಳ? ಇಲ್ಲಲ್ಲ. ಆ ಕೂಸನ್ನ ನೋಡುತ್ತಾಳೆ, ಆ ಕೂಸು ಚೆನ್ನಾಗಿರಬೇಕು ಅಂತ ಪ್ರಾಣವೂ ಕೊಡ್ಲಿಕ್ಕೆ ಸಿದ್ಧ ಆಗ್ತಾಳಲ್ಲ. ಅಂತ ತಾಯಿ ನಮಗೆ ಈ ಜನ್ಮದಲ್ಲಿ ಸಿಕ್ಕಿದ್ದಾಳಲ್ಲ, ಹೌದಾ? ತಾಯಿ ಸಿಕ್ಕಿದ್ದಾಳ? ಆ ತಾಯಿಯನ್ನ ಕೊಟ್ಟದ್ಯಾರು? ಎಷ್ಟೋ ಜನ ಇರ್ತಾರೆ ತಾಯಿಯಂದ್ರೆ ಇರ್ತಾರೆ, ತುಂಬಾ ಕರ್ಕೋಟಕರಾಗಿರ್ತಾರೆ, ಪೇಪರ್ ಅಲ್ಲಿ ನೋಡ್ತಾ ಇರ್ತೇವಲ್ಲ, ಮಕ್ಕಳನ್ನೇ ಕೊಂದಾಕುವಂತ ತಾಯಂದ್ರು ತುಂಬಾ ಜನ ಇದ್ದಾರೆ, ಮಕ್ಕಳಿಗೆ ಉಪದ್ರ ಕೊಡತಕ್ಕಂಥವರು ತುಂಬಾ ಜನ ಇದ್ದಾರೆ. ಆದರೆ ನಮಗೆ ಒಳ್ಳೆ ತಾಯಿಯನ್ನ ಕೊಟ್ಟದ್ದು ಯಾರು? ನಾವು ಅಪ್ಲಿಕೇಶನ್ ಹಾಕೊಂಡು ಆ ದೇವರಿಗೆ, ಅವನೇ ಎಲ್ಲ ಕೊಟ್ಟದ್ದು. ಇದು ತಾಯಿಯನ್ನ ಕೊಟ್ಟದ್ದು ಮಾತ್ರ ಅಲ್ಲ, ತಾಯಿ ಅಂದ್ರೆ ಕದಲುವ ಗೊಂಬೆ ಹೌದಾನೆ. ಈ ತಾಯಿ ಮಕ್ಕಳ ಮೇಲೆ ತುಂಬಾ ಅಭಿಮಾನ ಪಡ್ತಾಳೆ, ಆ ತಾಯಿ ಮಕ್ಕಳ ಮೇಲೆ ಅಭಿಮಾನವೇ ಇಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ. ಕಾರಣ ಏನು? ಒಳಹೊಕ್ಕು ನೋಡಿ, ಆ ತಾಯಿ ಒಳಗೆ ದೇವರಿದ್ದು ಆ ಮಗನ ಕರ್ಮಾನುಸಾರ, ಆ ತಾಯಿಯ ಕರ್ಮಾನುಸಾರ ಅಭಿಮಾನ ಕೊಟ್ಟು ಕೊಟ್ಟು, ಅಯ್ಯೋ ನಿನ್ನ ಮಗು ನಿನ್ನ ಮಗು ಅಂತ ದೇವ ಅಭಿಮಾನ ಕೊಟ್ಟದ್ದಕ್ಕಲ್ಲ ಆ ಜೀವಿ ತಾಯಿ ಅಂತ ಕರೆಸಿಕೊಂಡು ಅಭಿಮಾನ ಪಟ್ಟದ್ದು. ಒಂದು ವೇಳೆ ಅಲ್ಲಿರುವ ದೇವರೇ ಅಭಿಮಾನ ಪಡೋದನ್ನ ತೆಗೆದು ಬಿಟ್ರೆ ಅದೇ ತಾಯಿಯೇ ಮಗುವಿಗೆ ಶತ್ರುವಾಗ್ತಾಳೆ. ಹಾಗಾದರೆ ಈಗ ಯಾರೋ ನಿಮ್ಮ ಮೇಲೆ ಅಭಿಮಾನ ಇದೆ, ಅವರೇನು ಮಾಡಿದರು? ನಿಮಗೆ ಕಾಣಿಸ್ತಾ ಇಲ್ಲ, ಒಂದು ಗೊಂಬೆ ತಯಾರು ಮಾಡಿದ್ರು. ಆ ಗೊಂಬೆ ಅಂತಹದ್ದು ಮನುಷ್ಯರಂತೆ ಇದೆ ನೋಡ್ಲಿಕ್ಕೆ, ಅದನ್ನ ಕಳಿಸಿಕೊಟ್ರು. ಆ ಗೊಂಬೆಯಲ್ಲಿ ಎಲ್ಲ ಫೀಡ್ ಮಾಡಿದ್ರು, ಹೇಗೆ ಅಭಿಮಾನ ಪಡಬೇಕು, ಹೇಗೆ ಮಾತಾಡಬೇಕು ಎಲ್ಲ. ಒಂದು ವೇಳೆ ಅವರೇ ಬಂದು ನಿಮ್ಮ ಮೇಲೆ ಅಭಿಮಾನ ಪಟ್ಟರೆ, ಅಭಿಮಾನ ತೋರಿದ್ರೆ ಹೇಗಿರಬೇಕು ಆ ತರ ಅದು ಮಾಡಬೇಕು, ಆ ತರ ಮಾಡಿದ್ರು. ಅದರ ಬಟನ್ ಪ್ರೆಸ್ ಮಾಡಿ ಕಳಿಸ್ಬಿಟ್ರು, ನಿಮ್ಮ ಹತ್ರ ಬಂತು. ನೀವು ನೋಡಿದ್ರೆ ಅದು ತೋರುವ ಅಭಿಮಾನ ನೋಡಿ ಅದೇ ಅಭಿಮಾನ ಮಾಡ್ತಾ ಇದೆ ಅಂತ ಅದರ ಜೊತೆಗೇನೆ ಸ್ನೇಹ ಬೆಳೆಸ್ತಾ ಹೋಗ್ತಾ ಇದ್ದೀರಾ. ಒಂದ್ ದಿವಸ ಅವರೇ ಬಂದ್ರು, ಆ ಗೊಂಬೆಯನ್ನ ನಿಮ್ ಮುಂದೆ ಇಟ್ರು, ಆ ಗೊಂಬೆ ಒಳಗೆ ಸೀಳಿ ತೋರಿಸಿದ್ರು, ಇದು ಮಿಷಿನು, ನನ್ನ ರಿಮೋಟ್ ಕಂಟ್ರೋಲ್ ನನ್ನ ಹತ್ರ ಇದೆ, ನಾನು ಹೇಗೆ ಹೇಳಿದ್ರೆ ಈ ಗೊಂಬೆ ನಿನ್ನ ಮೇಲೆ ಅಭಿಮಾನ ತೋರುತ್ತಯ್ಯಾ ಅಂತ ತೋರಿದ್ರು. ಸರಿಯಪ್ಪ, ಚೆನ್ನಾಗಿದೆ. ಮಾರನೇ ದಿನ ಮಾರ್ಕೆಟ್ಗೆ ನಾವು ಹೋಗುವಾಗ ಅದೇ ಗೊಂಬೆ ಎದುರಿಗೆ ಬಂತು, ಅದೇ ಗೊಂಬೆ ಎದುರಿಗೆ ಬಂತು. ನಮ್ಮನ್ನು ನೋಡಿದ ಕೂಡಲೇ ಅಷ್ಟೂ ಸಂತೋಷದಿಂದ ನಗ್ತಾ ಮಾತಾಡುತ್ತಾ ಇದೆ. ಅದು ಗೊಂಬೆ ಅಂತ ಗೊತ್ತಾಗದೆ ಇರುವವರೆಗೂ ಅದರೊಳಗೆ ಅವನು ಆಡಿಸಿದಂತೆ ಈ ಗೊಂಬೆ ಅಭಿಮಾನ ತೋರುತ್ತೆ, ಇಲ್ಲದಿದ್ರೆ ತೋರಲ್ಲ ಅಂತ ಗೊತ್ತಾಗದೇ ಇರುವವರೆಗೂ ಆ ಗೊಂಬೆ ಮೇಲೆ ಅಭಿಮಾನ ಪಡ್ತಾ ಇರ್ತೇವೆ. ಯಾವಾಗಾದ್ರೆ ಇದು ಬರೀ ಗೊಂಬೆ, ಒಳಗೆ ಹೇಗೆ ಬಟನ್ ಪ್ರೆಸ್ ಮಾಡಿದ್ರೆ ಹಾಗೆ ಅಭಿಮಾನ ತೋರುತ್ತೆ, ಇಲ್ಲದಿದ್ರೆ ಬಡಿಲಿಕ್ಕೆ ಶುರು ಮಾಡುತ್ತೆ ಅಂತ ಗೊತ್ತಾದ ಕೂಡಲೇ ಎದುರಿಗೆ ಗೊಂಬೆ ಬರ್ತಾ ಇದೆ. ಅದು ದಿನಾಗು ಬಂದಂತೆ ನಮಸ್ಕಾರ ಅಂತಲೇನೆ ನಮಗೆ ಬಹಳ ಅಭಿಮಾನ ತೋರಿತ್ತು. ಆದರೆ ಈಗ ಅದು ಗೊಂಬೆ ಅಂತ ಗೊತ್ತಾದ ಮೇಲೆ ಅದು ತೋರುವ ಅಭಿಮಾನ ನೋಡಿ ನಾವು ಅದರ ಮೇಲೆ ಅಭಿಮಾನ ತೋರ್ತೀವ? ತೋರೋದೇ ಇಲ್ಲ. ಇನ್ಯಾರ ಮೇಲೆ ತೋರ್ತೀವಿ? ಗೊಂಬೆಯ ಮೂಲಕ ಅಭಿಮಾನ ತೋರಿದ ವ್ಯಕ್ತಿಯ ಮೇಲೆ ಅಭಿಮಾನ. ಆ ಗೊಂಬೆ ನೋಡ, ಗೊಂಬೆ ಮಾಡುವ ಅಭಿಮಾನ ನೋಡಿದ ಕೂಡಲೇ ಓಹೋ ಇವರು ಇದು ಮಾಡಿದ್ದಾರಾ ಅಂತ ಅಲ್ಲಿಗೆ ಹೋಗ್ಬಿಡುತ್ತೆ ಹೌದಾನೆ. ಅದೇ ತರ ಇಲ್ಲಿ ಜ್ಞಾನಿಗಳು ಅಂತ ಯಾರು ಕರಿತಾ ಇದ್ದಾರಲ್ವಾ, ಅವರಿಗೆಲ್ಲ ಎಲ್ಲ ಗೊಂಬೆಗಳೇ ಕಾಣಿಸ್ತಾ ಇದ್ದಾರೆ. ಒಳಗೆ ಅಧ್ಯಾತ್ಮ ಬಿಂಬಮೂರ್ತಿ ಒಳಗೆ ಒಬ್ಬನಿದ್ದಾನಲ್ಲ, ಅವನು ಬಟನ್ ಪ್ರೆಸ್ ಮಾಡ್ತಾ ಇದ್ದಾನೆ. ಅವರ ಕರ್ಮಾನುಸಾರ ನಮ್ಮ ಕರ್ಮಾನುಸಾರ ಒಳಗೆ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಎದುರಿ ವ್ಯಕ್ತಿ ಬನ್ನಿ 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 ಅಂತ ನಮಸ್ಕಾರ ಮಾಡಿ ಓ ಆದರ ಮಾಡಿದ್ದೇ ಮಾಡಿದ್ದು, ಅದೇ ನಮ್ಮ ಕರ್ಮಕ್ಕೆ ಅವಮಾನ ಆಗ್ಬೇಕು ಅಂತಿತ್ತ. ಒಳಗೆ ಇದ್ದ ಸ್ವಾಮಿ ಬಟನ್ ಇನ್ನೊಂದು ಪ್ರೆಸ್ ಮಾಡುತ್ತಾನೆ, ಹೋಗಿ ಅಂತ ಅವನು ಹೇಳುತ್ತಾನೆ. ಇವಾಗ ಒಳಗಿದ್ದ ಭಗವಂತನೇ ಇವರಿಂದ ಆಡಿಸ್ತಾ ಇದ್ದಾನೆ ನನ್ನ ಕರ್ಮಾನುಸಾರ ಅಂತ. ಎಷ್ಟೋವರೆಗೆ ನಮಗೆ ಗೊತ್ತಿರಲ್ಲ ಅಷ್ಟರವರೆಗೆ ಇವರೇ ಅಭಿಮಾನ ಪಟ್ಟರು, ಇವರೇ ಬೈದ್ರು ಅಂತ ನಮ್ಮ ದೃಷ್ಟಿ ಇರುತ್ತೆ. ಯಾವಾಗಾದರೆ ಒಳಗೊಬ್ಬ ಸ್ವಾಮಿ ಇವರ ಮೂಲಕ ಅಭಿಮಾನ ಪಡಿಸ್ತಾ ಇದ್ದಾನೆ ಅಂತ ಗೊತ್ತಾಯಿತೋ, ಚೆನ್ನಾಗಿ ಗೊತ್ತಾಯಿತೋ, ಅವಾಗ ಮಾರನೇ ದಿವಸದಿಂದ ಅವರ ಅಭಿಮಾನ ಪಡ್ತಾ ಇದ್ರೆ ನಾವೇನು ಅಂಬಲ್ಲ, ಸರಿ ಸರಿ ಅಂತೀವಿ. ಒಳಗೆ ಅಭಿಮಾನ ಪಡುವ ದೇವರ ಮೇಲೆ ಅಭಿಮಾನ ಪಡ್ಲಿಕ್ಕೆ ಶುರು ಮಾಡುತ್ತೀವಿ. ಅಷ್ಟೇ ತಾನೆ ಅದು ಅಧ್ಯಾತ್ಮ ಪರಿಚಯ. ಅಧ್ಯಾತ್ಮ ಪ್ರಕರಣ ಅಂದ್ರೆ ಎಂಥದ್ದು ಗೊತ್ತೋ ಬೆಲೆ ಇದು. ನಮ್ಮ ಮೇಲೆ ಇವತ್ತಿಂದ ಶುರು ಮಾಡಿಕೊಳ್ಳೋಣ. ನಮ್ಮ ಮೇಲೆ ಯಾರು ಯಾರು ಅಭಿಮಾನ ಪಡ್ತಾರೆ, ಅಮ್ಮ ಆಗಲಿ ತಮ್ಮ ಆಗಲಿ ಅಕ್ಕ ಆಗಲಿ ಅಪ್ಪ ಆಗಲಿ ಎಲ್ಲರೂ ಅಭಿಮಾನ ಪಡ್ತಾ ಬಂದ್ರ ಅವರು ನೋಡಿದ ಕೂಡಲೇ ಓಹೋ ಸ್ವಾಮಿ ಅಭಿಮಾನ ಪಡು ಪಡು ಅಂತ ಇದ್ದಾನೆ ಪಡು ಅಂತ ಇದ್ದಾನೆ, ಇಲ್ಲದಿದ್ರೆ ಬೈಲಿಕ್ಕೆ ಶುರು ಮಾಡುತ್ತಾರೆ ಇವರೆಲ್ಲ ಅಂತ ಹೇಳಿದಾಗ ನೆನಪು ಬಂದರೆ ಅಭಿಮಾನ ಪಡು ಪಡು ಅಂತ ಹೇಳಿ ಪಡಿಸ್ತಾ ಇದ್ದಾನಲ್ಲ ಅವನ ಮೇಲೆ ಅಭಿಮಾನ ಬರುತ್ತಾ ಇವರ ಮೇಲೆ ಬರುತ್ತಾ? ಅವಾಗೆ ಈ ಕಾಣಿಸುವ ಗೊಂಬೆಗಳೆಲ್ಲ ದೃಷ್ಟಿ ನಮ್ಮ ದೃಷ್ಟಿ ಗೊಂಬೆ ಮೇಲಿರಲ್ಲ, ಹಾಗೆ ಈ ವ್ಯಕ್ತಿಗಳ ಮೇಲಿರಲ್ಲ, ಒಳಗಿರುವ ಸ್ವಾಮಿಯ ಮೇಲೆ ಬರುತ್ತೆ. ಹಾಗಾದರೆ ತಾಯಿ ಅಂತ ಕರೆಸಿಕೊಂಡು ನಮ್ಮ ಮೇಲೆ ಅಷ್ಟು ಅಭಿಮಾನ ಪಟ್ಟದ್ದ್ಯಾರು? ಆ ತಾಯಿ ಎನ್ನುವ ಗೊಂಬೆಯೋ ಒಳಗಿರುವ ಭಗವಂತನೋ? ಉತ್ತರ ಕೊಡಿ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾರೆ, ಹೇ ವಿಶ್ವಭಾವನ, ಪ್ರತಿಯೊಬ್ಬ ಈ ಜೀವರೆಂಬ ಗೊಂಬೆಗಳಲ್ಲಿ ನಿಂತುಕೊಂಡು ವಿಶ್ವವನ್ನ ಭಾವನ ಚೆನ್ನಾಗಿ ನಡೆಯುವಂತೆ ಮಾಡುತ್ತಾ ಇದೆಯೋ, ಹೇಗೆ ಮಾಡುತ್ತಾ ಇದೆಯೋ ಅಂದರೆ ಅವರವರವರವರ ಸಂಸಾರ, ಆ ಸಂಸಾರದಲ್ಲಿ ಅವರವರೊಳಗೆ ನೀನ್ ನಿಂತಿರ್ತೀಯ, ನಿಂತಿದ್ದು ಅವರಪ್ಪ ಅವರಮ್ಮ ಅವರ ತಂಗಿ ಅವರವರಲ್ಲಿ ನೀನೇ ನಿಂತು ಅವರ ಹಿಂದಿನ ಕರ್ಮಗಳಲ್ಲಿ ಇಷ್ಟೆಲ್ಲ ಇಟ್ಟುಕೊಂಡು ಯಾವ ಜೀವಿ ಯಾರ ಮೇಲೆ ಯಾವತ್ತು ಎಷ್ಟೆಷ್ಟು ಅಭಿಮಾನ ತೋರಬೇಕು, ಎಷ್ಟೆಷ್ಟು ತುಟಿ ಅಗಲ ಮಾಡಿ ನಗಬೇಕು, ಎಷ್ಟು ತುಟಿ ಮುರಿಬೇಕು, ಮೂಗೆಷ್ಟು ಮುರಿಬೇಕು, ಎಲ್ಲ ಲಿಸ್ಟ್ ಮಾಡಿಕೊಂಡು ತತ್ವಾಭಿಮಾನಿಗಳ ಮೂಲಕ ಆ ಗೊಂಬೆಗಳನ್ನ ಕುಣಿಸಿ ಕುಣಿಸಿ ಪ್ರತಿಯೊಬ್ಬರನ್ನ ಆಡಿಸ್ತಾ ಇದೆಯಲ್ಲ. ಈ ದೃಷ್ಟಿಯಲ್ಲಿ ನೋಡಿದರೆ ಎಲ್ಲಾ ಫ್ಯಾಮಿಲಿ ಕೂತಿರುತ್ತೆ, ಅವರವರದ್ದೇ ಇದು, ಇವನು ಹಿಂಗ್ ಮಾಡಿದ ಅವನು ಹಿಂಗ್ ಮಾಡಿದ ಅದು ಮಾಡಿದ ಇದೇ ತಾನೇ. ಯಾವ ಗುಂಪು ಕೂತರು ಇದೆ, ವೈದಿಕದ ಗುಂಪು ಕೂತರು ಲೌಕಿಕದ ಗುಂಪು ಕೂತರು ಆಚಾರ್ಯ ಹೌದಾ? ವೈದಿಕದ ಗುಂಪು ಕೂತರು ಲೌಕಿಕದ ಗುಂಪು ಕೂತರು. ನೀವೇನಂತೀರಾ, ಅವರ ಮಗ ಹೀಗ್ ಮಾಡಿದ, ಈ ಆಫೀಸರ್ ಹೀಗ್ ಮಾಡಿದ್ರು, ಇಲ್ಲಿ ಈ ಆಚಾರ ಹೀಗ್ ಮಾಡಿದ್ರು, ಈ ಸ್ವಾಮಿಗಳು ಹೀಗ್ ಮಾಡಿದ್ರು ಅಂತ ಇಲ್ಲಿ ಒಟ್ಟಾರೆ ತಾತ್ಪರ್ಯ ಹೊರಗೆ ಕಾಣಿಸುವ ಗೊಂಬೆಗಳ ಮೇಲೆ ಗೂಬೆ ಹೊರಿಸಿ ಅದೇ ಸಬ್ಜೆಕ್ಟ್ ಬೀಟಿಂಗ್ ಅರೌಂಡ್ ದಿ ಬುಷ್ ಅಂತ 24 ಗಂಟೆ ಅದರಲ್ಲೇ ಕಾಲ ಕಳೆಯುತ್ತೀವಿ. ಒಳಗೊಬ್ಬ ಸ್ವಾಮಿ ನಿಂತು ನಡೆಸ್ತಾನೆ ಎಂಬ ಎಚ್ಚರವೇ ಹೋಗಿರುತ್ತೆ. ಇಲ್ಲಿ ಬರ್ತಾ ಇದ್ದಾರೆ, ಇದು ಕೇಳಿದ ಮೇಲೆ ಬರುತ್ತಂತೀರಾ? ಇವಾಗ ನಮಗೆ ಎಚ್ಚರ ಇಲ್ಲ, ನೀವೇನೋ ಪರಿಚಯ ಮಾಡಿಕೊಡ್ತಾ ಇದ್ದೀರಾ. 1 ಗಂಟೆಯಲ್ಲಿ ಇವಾಗ ಪರಿಚಯ ಆಯಿತು, ನಮ್ಮೊಳಗೆ ದೇವರಿದ್ದಾರೆ ಅವನೇ ಆಟ ಆಡಿಸ್ತಾನೆ ಅಂತ. ಈಗ ನನಗೆ ಮನೆಗೆ ಹೋದ ಕೂಡಲೇ ಇದು ಬರುತ್ತಾ? ಅಪ್ಪ ನಾಣೆ ಬರಲ್ಲ ಅಂದ್ರು. ಮತ್ತೆ ಯಾಕೆ ಹೇಳ್ತಾ ಇದ್ದೀರಾ ಅಂದ್ರೆ, ಇದು ಬರಬೇಕಾದರೆ ಇದರ ಬೆಲೆ ಗೊತ್ತಾಗಬೇಕು. ಹೀಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಯಾರ ಮೇಲೂ ಸಿಟ್ಟು ಬರಲ್ಲ, ಯಾರ ಮೇಲೂ ಹೆಚ್ಚು ಅಭಿಮಾನ ಬರಲ್ಲ, ಒಳಗೆ ನಿಂತು ಅಭಿಮಾನ ಪಡುವ ದೇವರ ಮೇಲೆ ಅಭಿಮಾನ ಉಕ್ಕಿ ಹರಿಯುತ್ತಾ ಹೋಗುತ್ತೆ. ಇಂಥ ಅಪರೂಪದ ಚಿಂತನೆ ನಿಮಗೆ ಬರಬೇಕಾ? ಸುಮ್ಮನೆ ಪುಕ್ಸಾಟೆ ಬರಲ್ಲ. ಇಂಥ ಚಿಂತನೆ ಪಡಕೊಂಡ ಗುರುಗಳ ಕಾಲು ಹಿಡಿದರೆ ಬರುತ್ತೆ, ಇಲ್ಲದಿದ್ರೆ ಬರಲ್ಲ ಅಂತ ನಾನಲ್ಲ ದೇವರೇ ಹೇಳ್ತಾ ಇದ್ದಾರೆ. ವಿನಾ ಮಹತ್ಪಾದ ರಜೋಭಿಷೇಕಂ, ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಜನ್ಮಗಳಲ್ಲಿ ಸಾಧನೆ ಮಾಡಿರ್ತಾರೆ, ಒಳಗಿರೋ ದೇವರ ಕಡೆ ಗಮನ ಕೊಡುತ್ತಾ ಸಾಧನೆ ಮಾಡಿರ್ತಾರೆ, ಸಿದ್ಧಿ ಪಡೆದಿರ್ತಾರೆ. ಅಂಥವರ ಪಾದ ಹಿಡಿದು ಅವರ ಅನುಗ್ರಹ ಪಡೆಯದಿದ್ದರೆ ನಮಗೆ ಆ ದೇವರು ಸಿಗ್ತಾರ? ಆ ದೇವರನ್ನೇ ನೋಡುವ ನೋಟ ಸಿಗುತ್ತಾ? ಸಿಗಲ್ಲ. ದೇವರನ್ನೇ ನೋಡುವ ನೋಟದಿಂದ ನಮಗೇನು ಸಿಗುತ್ತೆ ರೀ ಅಂದ್ರೆ ಆನಂದ ಸಿಗುತ್ತೆ. ದೇವರನ್ನೇ ನೋಡುವ ನೋಟ ಅಲ್ಲದೆ ಗೊಂಬೆಗಳನ್ನೇ ನೋಡುವ ನೋಟದಿಂದ ಏನಾಗುತ್ತೆ? ಬರೇ ದುಃಖ ಸಿಗ್ತಾ ಇರುತ್ತೆ. ಇವತ್ತೇನೋ ನಗುತ್ತಾ ಬರ್ತಾರೆ ಸ್ನೇಹಿತರು ಅಂತ ಆಗ್ತಾರೆ, ಪಕ್ಕ ಮನೆಯವರು ಬೀದಿ ಕೊನೆಯವರು ಬಹಳ ಕ್ಲೋಸ್ ಆಗ್ತಾರೆ, ನಾಳೆ ಬೆಳಿಗ್ಗೆ ಬೈತಾ ಹೋಗ್ತಾರೆ. ಈಗಿದ್ದ ಸಂತೋಷ ಡಬಲ್ ಆಗಿ ದುಃಖ ಕೊಡುತ್ತೆ. ಇಷ್ಟೇ ತಾನೇ ನಮ್ಮ ಜೀವನದಲ್ಲಿ, ಮನೆ ಒಳಗಿದ್ದವರು ಹೊರಗಿದ್ದವರು ಪದಾರ್ಥಗಳು ಮನ ಒಳಗಿದ್ದೋ ಹೊರಗಿದ್ದೋ ಹತ್ತಿರ ಬರುತ್ತೆ ದೂರ ಆಗುತ್ತೆ, ದುಃಖ ದುಃಖ ದುಃಖ. ಒಳಗಿನ ಟೆಕ್ನಾಲಜಿ ತಿಳ್ಕೊಂಡ್ರೆ ಆ ಸ್ವಾಮಿಯೇ ನನ್ನ ಒಳ್ಳೆದಕ್ಕಾಗಿ ತರ್ತಾ ಇದ್ದಾನೆ, ಒಳ್ಳೆದಕ್ಕಾಗಿ ಅವರಲ್ಲಿ ನಿಂತು ಅಭಿಮಾನ ತೋರಿಸ್ತಾ ಇದ್ದಾನೆ, ಒಳ್ಳೆದಕ್ಕಾಗಿಯೇ ಬಯಸ್ತಾ ಇದ್ದಾನೆ. ಇವೆಲ್ಲ ಗೊಂಬೆಗಳಷ್ಟೇ ಅಂತಂದಾಗ ಯಾರ ಮೇಲೂ ಸಿಟ್ಟು ಬರಲ್ಲ, ಬಿಪಿ ಹೆಚ್ಚಾಗಲ್ಲ, ಪ್ರಶಾಂತರಾಗಿರ್ತೀವಿ. ಅದಕ್ಕೆ ನಿರ್ವೈರಾಯ ಪ್ರಶಾಂತಾಯ ಪ್ರಹ್ಲಾದರಾದರ ಮಹಿಮೆಯನ್ನು ಹೇಳೋ ಕಾಲಕ್ಕೆ ನಿರ್ವೈರರು ಪ್ರಶಾಂತರು ಅಂದ್ರೆ ಹೇಗ್ ಬಂತ ಗುಣ ಅಂದ್ರೆ, ಒಳಗಿರುವ ದೇವರ ಕಡೆ ದೃಷ್ಟಿ ಬೆಳೆಸಿದರೆ ಅವಾಗ ನಮಗೆ ಶಾಂತತೆ ಬರುತ್ತೆ. ಅದಕ್ಕೆ ಹೇಳುತ್ತಾರೆ ತ್ವಮೇವ ಮಾತಾ, ಕನ್ಫರ್ಮೇಶನ್ ಹೇಳ್ತಾ ಇದ್ದಾರೆ. ಹೇ ಸ್ವಾಮಿ, ನನ್ನ ಹುಟ್ಟಿದ ಕಾಲಕ್ಕಿಂತ, ನಾನು ಹುಟ್ಟಿದ ಕಾಲಕ್ಕಿಂತ ನನ್ನ ಸಾಕಿ ಸಲಹಿದ ತಾಯಿ ಹೌದಯ್ಯ, ಎಲ್ಲರೂ ಅಷ್ಟೇ ಜೀವರಾಶಿಗಳು ಗೊಂಬೆಯಂತೆ, ನೀ ತಿಳಿಸಿದರೆ ತಿಳಿವೆ ಮರೆಸಿದರೆ ಮರೆವೆ. ಭಗವಂತ ತಿಳಿಸಿದರೆ ತಿಳಿಯುತ್ತಾರೆ, ಮರೆಸಿದರೆ ಮರೆಯುತ್ತಾರೆ. ಇಲ್ಲಿ ತಾಯಿ ಅಭಿಮಾನ ತೋರ್ತಾ ಇಲ್ಲ ಅಂತ ಹೇಳುತ್ತಾ ಇಲ್ಲ, ತಾಯಿ ಒಳಗಿದ್ದು ಅಭಿಮಾನ ತೋರಿದ್ಯಾರು ಸ್ವಾಮಿ ತಾನೇ. ಅದಕ್ಕೆ ಹೇಳುತ್ತಾರೆ ತ್ವಮೇವ ಮಾತಾ, ನೀನೇ ನನ್ನ ಅಮ್ಮನೊಳಗಿದ್ದು ಅಭಿಮಾನ ಕೊಟ್ಟದ್ದು. ತ್ವಮೇವ ಆತ್ಮ ಸುಹೃತ್, ನೀನೇ ನನಗೆ ಯಾರ್ಯಾರು ಆಪ್ತ ಬಂಧುಗಳು ಅಂತಿದ್ದಾರೆ. ಸುಹೃತು ಅಂತ ಹೇಳಿದರೆ ನನ್ನಿಂದ ಏನೂ ಬಯಸದೆ ನನ್ನನ್ನು ಉದ್ಧಾರ ಮಾಡಬೇಕೆಂಬ ವಿಶೇಷವಾದ ಕಾಳಜಿ ಇರುವವರು. ನಿಮ್ಗೆ ಯಾರಾದ್ರು ಇದ್ದಾರ ಜೀವನದಲ್ಲಿ ನಿಮ್ಮಿಂದ ಏನು ಬಯಸದೆ, ಈವನ್ ಥ್ಯಾಂಕ್ಸ್ ಕೂಡ ಬಯಸದೆ ನಿಮಗೆ ಉಪಕಾರ ಮಾಡುವಂತಹ ವ್ಯಕ್ತಿಗಳು ಜೀವನದಲ್ಲಿ ಸಿಕ್ಕಿದಾರ? ಸಿಕ್ಕಿದ್ರೆ ಹೇಳಿ. ಸಿಕ್ಕಿಲ್ಲ ಸಿಗೋದಿಲ್ಲ, ಆದರೆ ಇದ್ದಾರೆ ಅಂದ್ರು. ಅವರ ಪರಿಚಯ ಏನು ಗೊತ್ತಾ? ಗುರುಗಳು. ಅದಕ್ಕೆ ಹೇಳ್ತಾರೆ ಗುರುಗಳಿಂದ ಅಧಿಕ ಇನ್ನಾರು ಆಗ್ತರು ನಿನಗೆ, ಗುರುಗಳೇ ಪರಮ ಹಿತಕರರು ನೋಡು. ಆದರೆ ಗುರುಗಳ ಒಳಗೆ ಸ್ವಾಮಿಯೇ ಇದ್ದು ಗುರು ಅಂತ ಕರೆಸಿಕೊಂಡಿದ್ದಾನೆ. ಗುರುಗಳಲ್ಲಿದ್ದು ರಾಘವೇಂದ್ರ ಸ್ವಾಮಿಗಳು, ನಾವು ಕೂಡ ಪಂಚಾಮೃತವರಿಗೆ ಬೇಕಾ, ವಜ್ರಕವಚವರಿಗೆ ಬೇಕಾ? ನಮ್ಮಿಂದ ಏನೂ ಬಯಸದೆ ನಮಗಾಗಿ ಒದ್ದಾಡುವ ಚೇತನ ಅಂದ್ರೆ ಗುರು, ಅದನ್ನೇ ಸುಹೃತ್ ಅಂತ ಹೇಳುತ್ತಾರೆ. ಅಂತ ಅವರಲ್ಲೂ ಕೂಡ ಅವರು ಮಾತ್ರ ಎಲ್ಲರಂತೆ ಗೊಂಬೆಗಳು ಹೌದೋ ಅಲ್ಲವೋ ಅಂತ ಮತ್ತು ಪ್ರಶ್ನೆ. ಹೌದು ಅಂತಲೇ ಉತ್ತರ. ಅವರು ಜೀವರಾಶಿಗಳೇ, ದೇವರು ತಿಳುವಳಿಕೆ ಕೊಟ್ರೆ ಅಭಿಮಾನ ಪಡ್ತಾರೆ ನಮ್ಮವರು ಅಂತಾರೆ, ಇಲ್ಲ ಸುಮ್ಮನೆ ಇರ್ತಾರೆ. ಅಲ್ಲೂ ಕೂಡ ಗುರು ಶಬ್ದ ವಾಚ್ಯನಾದ ದೇವನೇ ಅವರ ಮೂಲಕ ಅಭಿಮಾನ ತೋರಿದ್ದು. ಅದಕ್ಕೆ ಹೇಳುತ್ತಾರೆ ತ್ವಮೇವ ಮಾತಾ ಆತ್ಮ ಸುಹೃತ್, ಪತಿ ಪಿತಾ ಗಂಡ ರಕ್ಷಣೆ ಮಾಡುವವ ನೀನೇ, ಅಪ್ಪ ನೀನೇ, ಅಪ್ಪನೊಳಗಿದ್ದು ರಕ್ಷಣೆ ಮಾಡಿದ್ದು ನೀನೇ, ನೀನಿಲ್ಲದಿದ್ರೆ ಅಪ್ಪ ಅಪ್ಪ ಅಲ್ಲ. ತ್ವಂ ಸದ್ಗುರು, ಒಳ್ಳೆ ಗುರು ನೀನೇ, ಒಳ್ಳೆ ಉಪಕಾರಿಯೂ ನೀನೇ. ನ ಪರಮಂಚ ದೈವತಂ, ನೀನೇ ದೇವನಪ್ಪ, ಎಲ್ಲ ನೀನೇ. ಏನ್ ನೆನಪಾಗುತ್ತಲ್ವ, ಮಾತಾ ನೃಸಿಂಹಶ್ಚ ಪಿತಾ ನೃಸಿಂಹೋ ಭ್ರಾತಾ ನೃಸಿಂಹಶ್ಚ ಸಖಾ ನೃಸಿಂಹ ವಿದ್ಯಾ ದ್ರವಿಣಂ ಸರ್ವಂ ನೃಸಿಂಹ ಅಂಥೇಳಿ ಎಲ್ಲದರಲ್ಲೂ ಅವನೇ 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 ಇದ್ದು ಎಲ್ಲರನ್ನ ಕರ್ಕೊಂಡು ಬರ್ತಾ ಇದ್ದಾನೆ ನಮ್ಮ ಹತ್ರಿಗೆ, ಎಲ್ಲರನ್ನ ನಮ್ಮ ಹತ್ರ ಕರ್ಕೊಂಡು ಬರ್ತಾ ಇದ್ದಾನೆ. ಯಾರವ ಅಂದರೆ ಇವ, ಈ ಒಳಗಿದ್ದ ದೇವರೇ ಅಲ್ಲಲ್ಲಿಗೆ ಹೋಗಿ ಅವರನ್ನೆಲ್ಲ ಸೆಳಕೊಂಡು ಬಂದು ಅವರ ಮೂಲಕ ಅಭಿಮಾನವನ್ನ ನಮ್ಮ ಮೇಲೆ ತೋರ್ತಾ ಇದ್ದಾನೆ. ಆದ್ದರಿಂದ ನನ್ನ ಒಳಗೆ ಇದ್ದುಕೊಂಡು ನೀನು ಎಲ್ಲರೊಳಗೂ ಸೇರಿ ಅವರ ಮೂಲಕ ನನ್ನ ಮೇಲೆ ಅಭಿಮಾನ ತೋರಿ ನನ್ನ ಉದ್ಧಾರ ಮಾಡುತ್ತಾ ಇದೆಯಲ್ಲ, ಹೇ ಹರೆ ನಿನ್ನ ಎಚ್ಚರ ಕೊಡಯ್ಯ. ನೀನೇ ಎಲ್ಲರಲ್ಲಿ ನಿಂತು ಅಭಿಮಾನ ತೋರುವಾಗ ಹೇಗೆ ನಾವೊಂದು ಗೊಂಬೆ ಕಳಿಸಿದರೆ ಆ ಗೊಂಬೆಯ ಮೂಲಕ ಅಭಿಮಾನ ನಾವು ತೋರಿದರೆ ನಾವು ಅಭಿಮಾನ ತೋರಿದ್ದು ಅಂತ ಗೊತ್ತಿಲ್ಲದೆ ಗೊಂಬೆಯೇ ತೋರಿತು ಅಂತ ತಿಳ್ಕೊಂಡವ ಗೊಂಬೆಗೆ ಹೂವಿನ ಹಾರ ಗೊಂಬೆಗೆ ವಸ್ತ್ರ ಹೇಗೆ ಕೊಡುತ್ತಾನೋ ಹಾಗೆ ಎಲ್ಲರೊಳಗೆ ದೇವರು ನಮ್ಮ ಮೇಲೆ ಅಭಿಮಾನ ಪಡ್ತಾ ಇದ್ದಾರೆ ಅಂತ ತಿಳಿಯದೇ ಇರುವ ವ್ಯಕ್ತಿಗಳು ನಾವೇನು ಮಾಡುತ್ತೀವಿ, ದೇವರನ್ನ ಮರೆತು ಗೊಂಬೆಗಳಂತೆ ಇರುವ ವ್ಯಕ್ತಿಗಳಿಗೇನೇ ಎಲ್ಲ ಕೊಡ್ತಾ ಹೋಗ್ತಾ ಇರ್ತೀವಿ. ಅಂದರೆ ಅವರಿಗೆ ಹಾರ, ನೀವೇ ಮಾಡಿದಿರಿ ನೀವೇ ಮಾಡಿದಿರಿ ಅಂತ. ಮತ್ತು ಪ್ರಶ್ನೆ ಬರುತ್ತೆ, ಹಾಗಾದರೆ ಇದು ಗೊತ್ತಾದ ಮೇಲೆ ಎಲ್ಲರೊಳಗೆ ದೇವರೇ ಇದು ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮೇಲೆ ಯಾರಿಗೂ ಏನು ಕೊಡಲ್ಲ ಅಂತ ಕೊಡಬೇಡಿ. ಭಾಗವತ ಕೇಳಿದ್ದಕ್ಕೆ ಯಾರು ಏನು ಕೊಡದಂಗಿದ್ರೆ ಕಷ್ಟ ಆಗುತ್ತಲ್ವಾ? ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳಿಗೆ ಏನು ಕೊಡಲ್ಲ, ಮಕ್ಕಳು ಅಪ್ಪ ಅಮ್ಮನಿಗೆ ಕೊಡಲ್ಲ, ಯಾಕೆ ದೇವರಿಗೆ ಅಂತ. ಹಾಗಲ್ಲ, ಹಾ ಗೊತ್ತಾಯ್ತಲ್ವಾ ಏನಂತ, ಎಲ್ಲ ಗೊಂಬೆಗಳೇ ದೇವರೇ ಅವರಲ್ಲಿಂತ ಅಭಿಮಾನ ಪಟ್ಟಿದ್ದು ಅಂತ ಗೊತ್ತಾಯ್ತಾ? ಚೆನ್ನಾಗಿ ಗೊತ್ತಾಯ್ತಾ? ಆ ದೇವರಿಗೆ ಪೂಜೆ ಮಾಡಬೇಕಲ್ಲ, ಸಿಗ್ತಾನ ಅತ್ತ? ಸಿಗಲ್ಲಲ್ಲ. ಎಲ್ಲಿ ಸಿಗ್ತಾನೆ? ಅವರೊಳಗೆ ಸಿಗ್ತಾನೆ. ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರಿದ್ದಾರೆ, ಗುರುಗಳಿದ್ದಾರಲ್ಲ, ಅಲ್ಲೇ ಸಿಗ್ತಾನಲ್ಲ. ಅಲ್ಲೇ ಸಿಕ್ಕ ದೇವರಿಗೆ ಪೂಜೆ ಹೇಗೆ? ಅವರ ಮೂಲಕವೇ ಕೊಡಬೇಕಲ್ಲ, ತಿಳ್ಕೋಬೇಕಂತೆ. ಹಾ, ನನ್ನ ಸುತ್ತು ಯಾರು ಅಭಿಮಾನ ಪಡ್ತಾ ಇದ್ದಾರೆ? ಸ್ವಾಮಿ ಪಡ್ತಾ ಇದ್ದಾನೆ. ಅದಕ್ಕೆ ಅವರವರ ಮನದ ಅಭಿಲಾಷೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜೆ. ಅಲ್ಲಿರುವ ದೇವರಿಗೆ ಪೂಜಾ ಅಂತ ತಿಳಿದು ಅವರ ಸರಿ ಮಾತಾಡತ್ತ, ಅವರಿಗೆ ಏನೇನು ಬೇಕೋ ಕೊಡತ್ತ, ಸಂತೋಷವಾಗಿ ನೋಡಬೇಕಂತೆ. ನಮ್ಮ ಒಳನೋಟ ಪರಿಚಯ ಯಾರಿಗೂ ಮಾಡಿಕೊಡಬೇಡಿ, ಒಳಗೆ ನೋಡತಾ ಆನಂದ ಪಡಿ ಎಂದು. ಅವಾಗೇನಾಗುತ್ತೆ, ಒಳಗೆ ದೇವರ ಪೂಜೆ ಆಯಿತು, ಸುತ್ತಿರುವ ಜೀವನಿಗೂ ಸಂತೋಷ ಆಯಿತು, ಅವರವರಿಗೆ ಬೇಕಾಗಿದ್ದು ಕೊಟ್ಟಿದ್ದಾಯಿತು, ದೇವರನ್ನ ಮರೆತಿದ್ದಿಲ್ಲ, ದೇವರ ಕಡೆಯೇ ದೃಷ್ಟಿ ಬೆಳೆಯಿತು, ನಾವು ಉದ್ಧಾರ ಆದವು, ನಮ್ ಜೊತೆ ಇದ್ದದಕ್ಕೆ ಅವರು ಉದ್ಧಾರ ಮಾರ್ಗಕ್ಕೆ ಬಂದರು, ಇದೋ ಸರಿ? ಅಥವಾ ದೇವರನ್ನೇ ಬಿಟ್ಟು, ಅಭಿಮಾನ ಪಡುವ ದೇವರನ್ನೇ ಬಿಟ್ಟು, ಅಭಿಮಾನ ಪಡಲಿಕ್ಕೆ ತಾಕತ್ತಿಲ್ಲದ ಜೀವರಾಶಿಗಳನ್ನೇ ಹಿಡ್ಕೊಂಡು ಅವರೇ ಪಡ್ತಾ ಇದ್ದಾರೆ ಅಂತ ಅವರ ಮೇಲೆ ನಾವು ದುರಭಿಮಾನ ಪಟ್ಟು ನಾವು ಹಾಳಾಗಿ ಅವರನ್ನ ಹಾಳಾದ ಮಾರ್ಗಕ್ಕೆ ಕರ್ಕೊಂಡು ಹೋದರೆ ಅದು ಸರಿಯೋ? ಅದರಿಂದ ಇಷ್ಟಕ್ಕೂ ಕಾರಣ ಯಾವುದಾಯಿತು ಅಂದರೆ, ಒಳಗೊಬ್ಬನಿದ್ದಾನೆ, ಅವನೇ ಎಲ್ಲರಲ್ಲಿ ನಿಂತು ನಮಗೆ ಬೇಕಾದ್ದನ್ನ ಕೊಡತಾ ಇದ್ದಾನೆ ಎಂಬ ಎಚ್ಚರ ಏನು ಬರ್ತಾ ಇದೆ ಅದು ಭಾಗವತ ಕೊಡತಾ ಇದೆ. ಯಸ್ಯ ಅನುವೃತ್ಯ ಕೃತಿನೋ ಬಭೂವಿಮಃ. ಬಭೂವಿಮ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ಯಸ್ಯ ಅನುವೃತ್ಯ. ಅನುವೃತ್ಯ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅನುಸರಿಸಿ ವೃತ್ತಿ ಅಂದ್ರೆ ಸೇವಾ. ಒಳಗಿರತಕ್ಕಂಥ ಭಗವಂತನನ್ನ ಹೇಗೆ ಸೇವಾ ಮಾಡಬೇಕು ಅಂದರೆ, ಎದುರಿಗೆ ಕಾಣುವ ಸಕಲ ಪ್ರತಿಮೆಗಳು, ನೀವೆಲ್ಲ ಪ್ರತಿಮೆಗಳು, ನಿಮ್ಮೊಳಗೆ ಸ್ವಾಮಿ ನಿಂತು ಅಭಿಮಾನ ಪಡ್ತಾ ಇದ್ದಾನೆ, ಅವಾಗೆ ನಿಮ್ಮೊಳಗಿರುವ ಸ್ವಾಮಿಯನ್ನ ಅವನನ್ನು ಅನುಸರಿಸಿ ನಿಮ್ಮಲ್ಲಿ ಪೂಜಾ ಮಾಡುವುದರ ಮೂಲಕ ಅವನಿಗೆ ತಲುಪಿಸುವುದೇ ಅನುವೃತ್ತಿ. ಅಥವಾ ನಮ್ಮ ಒಳಗಿರತಕ್ಕಂಥ ಭಗವಂತ ಅವನು ನಿಂತು ಏನೇನು ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಅದನ್ನ ಚಿಂತನೆ ಮಾಡತಾ ವೃತ್ತಿ, ಅನುವೃತ್ತಿ ಅಂದ್ರೆ ಅನುಚಿಂತನಾಪೂರ್ವಕವಾದ ವೃತ್ತಿ. ಭಗವಂತ ನನ್ನಿಂದ ಹೀಗ್ ಮಾಡಿಸ್ತಾ ಇದ್ದಾನೆ, ಹೀಗ್ ಮಾಡಿಸ್ತಾ ಇದ್ದಾನೆ ಎಂಬ ಚಿಂತನಾಪೂರ್ವಕವಾದ ವೃತ್ತಿಯಿಂದ ಕೃತಿನಃ ಬಭೂವಿಮ. ನಾವು ಚೆನ್ನಾಗಿ, ನಾವು ಸಾರ್ಥಕ ಒಳ್ಳೆ ಸಾಧನ ಮಾಡಿದವರಾಗ್ತೇವೆ, ಇಂಥ ಭಾಗ್ಯವನ್ನ ಸ್ವಾಮಿ ನಮಗೆ ದಯಪಾಲಿಸು. ಯಾಕೆಂದ್ರೆ ಇದು ನಾವಾಗಿ ಪಡ್ಕೊಳ್ಳಿಕ್ಕಾಗಲ್ಲ, ಎಷ್ಟು ಪ್ರವಚನಗಳು ಕೇಳಿದ್ರು ಕೇಳಿದಂತೆ ಇರುತ್ತೆ, ಹೋಗಿಬಿಡುತ್ತೆ. ಆದ್ದರಿಂದ ಹೇ ಹರೇ, ನೀನೇ ನಮಗೆ ವಿಶೇಷವಾದ ನಿನ್ನ ಎಚ್ಚರವನ್ನು ಕೊಡು ಹರಿಯೇ ಅಂತ ಶರಣಾಗತಿಯ ಅಪರೂಪದ ಲಕ್ಷಣವನ್ನ ನಮ್ಮ ಅರಣ್ಯಕಾಚಾರ್ಯರು ಪರಿಚಯ ಮಾಡಿಕೊಡ್ತಾ ಇದ್ದಾರೆಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಂ ಅಸ್ತು.